ಆಯ್ತು, ಏನೋ ನನ್ನಂತ ನನ್ನಂತ ದಾಸ ಇದ್ದಾದ್ರೆ ಬದುಕಿದೆ ಅಂತ ಹೇಳಿಲ್ಲ. ಏಳು ಚೂಡಾಮಣಿಂ ಪವನಜಃ ಪದಯೋರ್ ನಿಧಾಯ ಸರ್ವಾಂಗ ಕೈಹಿ ಪ್ರಣತಿಮಸ್ಯ ಚಕಾರ ಭಕ್ತ್ಯ. ಮಾತೇ ಇಲ್ಲ ಹನುಮಂತನು. ಮುಂದೆ ಚೂಡಾಮ ಸತ್ತಾಗ ನಮಸ್ಕಾರ ಹಾಕಿ, ರಾಮ ಎಂಥ ಅವಕಾಶ ಕೊಟ್ಟಿ ನಮಗೆ ನೀನು ಅಂತ ಹೇಳುತ್ತಾರೆ. ಎಂಥ ಅವಕಾಶ ಕೊಟ್ಟಿ? ಎಲ್ಲಿ ಸೀತೆ ನೀನು ಕಳ್ಕೊಳ್ಳೋದು ಅಂದ್ರೇನು? ಹುಡುಕಕ್ಕಾಗೋದಿಲ್ಲ ಅಂದ್ರೆ ಎಲ್ಲ ನಾಟಕ. ನಮಗೆ ಒಂದು ಅವಕಾಶ ಕೊಟ್ಟಿದ್ದೀ ಅಷ್ಟೇನೆ. ನೀನು ಸರ್ವೋತ್ತಮ ಅಂತ ಹಾಡಿದಾಗ ರಾಮದೇವರು ಹೇಳುತ್ತಾರೆ, ಎಂಥ ಭಕ್ತ ಹನುಮಂತ. ಹನುಮಂತ ಸೇವೆ ಮಾಡಿದ್ದೆಲ್ಲ ಪಾರ್ಟಿಯೇ. ಆ ಸೇವೆ ಮಾಡಿ ದೇವರು ಕೊಟ್ಟ ಅವಕಾಶ ಅಂತ ತಿಳ್ಕೊಂಡಲ್ಲ, ಅದು ನಿಜವಾದ ಸೇವೆ ಅಂತ ಹೇಳುತ್ತಾರೆ. ನಿಜವಾದ ಸೇವೆ ಅಂದ್ರೆ ಇದೇನೆ, ರಾಮೋಪಿ ನಾಣ್ಯ ಧನುತಾತು ಮನುಷ್ಯ ಯೋಗ್ಯಂ ಅತ್ಯಂತ ಭಕ್ತಿಭರಿತಸ್ಯ ವಿರಕ್ಷ ಕಿಂಚಿತ್ ಸ್ವಾತ್ಮ ಪ್ರಧಾನಮಧಿಕಂ ಪವನಾತ್ಮಜಸ್ಯ ಕುರ್ವನ್ ಸಮಾಸ್ತಿಷದಮಂ ಪರಮಾಭಿತುಷ್ಟ. ಎಂಥ ಅನುಗ್ರಹ ಮಾಡಿದ್ದು ರಾಮದೇವರು. ಇದನ್ನು ಅರ್ಥ ಮಾಡಿಕೊಂಡ್ರೆ ರಾಮ ಹನುಮಂತನ ಭಕ್ತಿಯನ್ನ ರಾಮದೇವರು ಮೆಚ್ಚರು. ಶಕ್ತಿನ ಮೆಚ್ಚಿಲ್ಲ, ಭಕ್ತಿನ ಮೆಚ್ಚರು. ಇದನ್ನು ಅರ್ಥ ಮಾಡಿಕೊಂಡ್ರೆ ಗರುಡ ತನ್ನ ಶಕ್ತಿನ ಹೇಳ್ಕೊಳ್ಳೋಕೆ ಹೊರಡುತ್ತಾನೆ, ಕೃಷ್ಣ ಸುಮ್ಮನೆ ಕೊಡು ಅಂತ ಹೇಳುತ್ತಾನೆ. ಗರುಡನಿಗೆ ಸಾಕಷ್ಟು ಮುಖಭಂಗ ಆಗುತ್ತೆ. ಆದ್ರೆ ದುರಂತರ ಎಲ್ಲಿ ಹೋಗ್ಬೇಕು ಈ ಮಧ್ಯೆ? ನೋಡಿ ಗರುಡ, ನಾನು ಸುಮ್ಮನೆ ಮಾತಾಡೋದಿಲ್ಲ, ನಿನ್ನ ಶಕ್ತಿ ಅಲ್ಲ ಅಂತ ನಾನು ತೋರಿಸಿಬಿಡ್ತೇನೆ. ಇಲ್ಲಿ ಹೋಗಿ ನೀನು ಮತ್ತೆ ಅದೇ ಇಟ್ಕೊಂಡು ಓಡಾಡ್ತಾ ಇರ್ತೀಯ ಮತ್ತೆ? ಆ ಹೋಗಲಿ ಪರೀಕ್ಷೆ ಅಂತ ಹೇಳ್ತಾ ಅಂತ ಕೃಷ್ಣ. ಆ ಹೋಗಲಿ ಪರೀಕ್ಷೆ, ನನ್ನ ಹೊರ್ತೇನೆ ಅಂತ ಹೇಳ್ತೀಯಲ್ಲ, ನನ್ನ ಹೊರೋದು ಬೇಡಯ್ಯ, ಇವಾಗ ನನ್ನ ಕೈ ಹೊರ ಸಾಕು ಅಂತ ಎಡಗೈ ಇತ್ತಂತೆ ಪರಮಾತ್ಮ. ಅದೇ ಇಳಿದ್ಬಿಟ್ಟಂತೆ ಕೃಷ್ಣ. ಇಳಿದ್ಬಿಟ್ಟು ನೀ ಎಡಗೈ ಮೇಲೆ ಇರ್ತೇನೆ ಹೊತ್ತು ಬಲಗೈ ಕೂಡ ಅಲ್ಲಾಗತ್ತೆ, ಎಡಗೈಗೂ ಸಾಟಿ ಇಲ್ಲ ಅಂತ ಇಡೇ ಮದುವೆ. ಎಡಗೈ ಇಡ್ತೇನೆ ಹೊರ ಹೊತ್ತು ಮೆಲ್ಲ ಕೈ ಇಟ್ಟಂತೆ ಗರುಡ ಅಪ್ಪಕ್ಕಿ ಎಲ್ಲ ಹೋಗ್ತಾ ಇದ್ದಾರೆ ಹೊರಗಡೆಗೆ, ಒದರ್ತಾ ಇದ್ದಾರೆ. ಗರುಡ ಹೊದರಿದ ದಾಖಲೆ ಅದು ಒಂದು. ಇಷ್ಟೊತ್ತು ಹಾರಾಡ್ತಿದ್ದ, ಈಗ ಒದ್ದಾಡ್ತಿದ್ದಾರೆ. ಹಾಗಾಗಿಬಿಟ್ಟಿದೆ, ಇನ್ನು ಹಾರಾಡಾಗಿಲ್ಲ ಗರುಡ. ಒದ್ದಾಡ್ತಿದ್ದಾರೆ, ಚಿತ್ರಹಿಂಸೆ ಆಗ್ತಾ ಇದೆ. ಒದ್ದಾಡ್ತಾ ಹೇಳ್ತಾನೆ, ಕೃಷ್ಣ ಕೃಷ್ಣ ನನ್ನ ಕಾಪಾಡು, ನನ್ನ ಕಾಪಾಡು, ನಾನು ಹೊರಲಿಕ್ಕಾಗೋದಿಲ್ಲ. ಹೌದು, ನನ್ನ ನಾನು ಹೊತ್ತಿದ್ದಲ್ಲ ಅಂತ ಒಪ್ಕೊಂಡಂತ. ಇದು ಆಶ್ಚರ್ಯ. ದುರ್ಯೋಧನ ಮುಂದೆ ಮಾಡಿದ ಪ್ರವಚನ ಇದು ಒಂದು. ಗರುಡ ಗರುಡಭಂಗದ ಕಥೆ ಇದು ಒಂದು. ಅನ್ಯೇ ಭಾಗವತತ್ವೇತಿ ಚಿನ್ನ ಧರ್ಮಾಹ ಕ್ವಚಿತ್ ಕ್ವಚಿತ್. ಗರುಡ ಭಾರಿ ಸೇವಕ, ಶೇಷದೇವರು ಭಾರಿ ಸೇವಕರು. ಭವಿಷ್ಯೋತ್ತರ ಪುರಾಣ ಕೇಳಿದವರಿಗೆಲ್ಲ ಗೊತ್ತು, ನನ್ನ ದ್ವಾರಪಾಠ ಮಾಡ್ಕೊಂಡಿದ್ದಾನೆ ಗೊತ್ತಾ, ಎಷ್ಟು ಪ್ರಿಯ ಗೊತ್ತಾ ಕೃಷ್ಣರಿಗೆ ಅಂತ ಹೇಳ್ಕೊಂಡಿದ್ದೆ ಹೇಳ್ಕೊಂಡಿದ್ದೆ ಶೇಷದೇವರು. ಇಲ್ಲಿ ಗರುಡ ಹೇಳ್ಕೊಂಡಿದ್ದೆ ಹೇಳ್ಕೊಂಡಿದ್ದೇನೆ. ಅಲ್ಲಿ ಶೇಷ ಗರ್ವಭಂಗಾಗಿ ತಿರುಪತಿ ಬಂತು. ತಿರುಪತಿ ಬರೋ ಕಾರಣವಾಗಿದ್ದು ಶೇಷನ ಗರ್ವಭಂಗ, ಶೇಷಾದ್ರಿ. ಅದನ್ನು ಸುತ್ತಿಕೊಂಡು ನಿಂತುಕೊಂಡ ಬಾಯಿದೇವರು ಹರಿಸಿಬಿಡ್ತಾರೆ. ಇಲ್ಲಿ ಬಂದಿದ್ದಕ್ಕೆ ವೆಂಕಟ ಪರ್ವತವಾಗಿ ಮುಂದೆ ಬಂತು, ಶೇಷಗಿರಿ ಆಯ್ತು. ಇಲ್ಲಿ ಗರುಡನ ಗರ್ವಭಂಗವಾಯ್ತಂತೆ. ಆಗ ಗರುಡ ಸ್ತೋತ್ರ ಮಾಡ್ತಾನೆ, ನೋಡಿದ್ಯ ಆಗ ತಮಾಷೆ ಆಯ್ತಂತೆ. ಕಾಗೆಗಳೊಂದು ಕುಕ್ಕಳ ಶುರು ಮಾಡಿದ್ರು ಗರುಡನನ್ನ. ಅದೇ ಬೆಸ್ಟ್ ಚಾನ್ಸ್ ಆಯ್ತು ಕಾಗೆಗಳಿಗೆ. ಎಂದೆಂದೂ ಆಗ್ತಿದ್ದಿಲ್ಲ ಪಾಪ. ಇವತ್ತು ಗರುಡ ಕೆಳಗೆ ಬಿದ್ದಿದ್ದಾನಲ್ಲ, ಬಂದುಬಿಟ್ಟು ಇನ್ನೇ ಕುಕ್ಕಳ ಕತ್ರ ಬಂದುಬಿಟ್ರಂತೆ. ಗರುಡ ಹೇಳುತ್ತೆ, ದೇವರು ಕೈ ಬಿಟ್ಟರೆ ಏನು ಗತಿ ಆಗುತ್ತೆ ಅಂತ ಹೇಳುತ್ತಾರೆ ಆಚಾರ್ಯ. ಬ್ರಹ್ಮಸೂತ್ರ ಭಾಷೆಯಲ್ಲಿ ಕೋಟ್ ಮಾಡ್ತಾರೆ, ಶಪಚಾಗತಿ ಕಷ್ಟತ್ವ ಬ್ರಹ್ಮೇಶಾನಾದಯ ಸುರಾಹ ವಿಮುಖಾಹ ಭರವು ಯಾಂತಿ ಅಂತ ಹೇಳುತ್ತಾರೆ. ದೇವರು ಕೈ ಬಿಟ್ಟರೆ ಯಾವ ದೇವತೆಗಳು ಕೂಡ ತಮ್ಮ ಸ್ಥಾನ ಉಳಿಸಿಕೊಳ್ಳೋದಕ್ಕಾಗೋದಿಲ್ಲ. ಇವತ್ತು ಗರುಡನ ಸ್ಥಿತಿ ಏನಾಗಿದೆ ಅಂತ ಅರ್ಥ ಮಾಡಿಕೊಂಡು ವಾದಿರಾಜ ಸ್ವಾಮಿಗಳು ಸರಸಭಾರತಿ ವಿಳಾಸದಲ್ಲಿ ಇನ್ನು ಡಿಟೇಲ್ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತಾರೆ. ಅನ್ಯ ದೇವತೆಗಳು ಜೀವೋತ್ತಮರೇ ಅಲ್ಲ, ಸರ್ವೋತ್ತಮರೇರಾಗ್ತಾರೆ. ಜೀವೋತ್ತಮರು ವಾಯುದೇವರು ಮಾತ್ರ. ಉಳಿದದ್ದು ಗರುಡ ಶೇಷಾದಿಗಳಿಗೆ ಜೀವೋತ್ತಮತ್ತನೇ ಬರೋದಿಲ್ಲ ಅಂದಮೇಲೆ ಸರ್ವೋತ್ತಮತ್ವ ಹಾಗೆ ಯೋಚನೆ ಮಾಡ್ತಿರೋದು ಎಲ್ಲ ಕೋಟ್ ಮಾಡ್ತಾ ಹೋಗ್ತಾರೆ. ಭಾರತದ ಕಥೆನೆಲ್ಲ ಅಲ್ಲಿ ಎಕ್ಸ್ಪ್ಲೇನ್ ಮಾಡ್ತಾರೆ ವಾದಿರಾಜ ಸ್ವಾಮಿಗಳು. ಇದಕ್ಕೆ ನೇರ ವ್ಯಾಖ್ಯಾನ ಬರೋದಿಲ್ಲ, ಅಲ್ಲಿ ಕೋಟ್ ಮಾಡ್ತಾರೆ. ಅದು ಗರುಡನ ಗರ್ವಭಂಗದ ವಿಚಿತ್ರವಾದ ಕಥೆ ಇದು. ಗರುಡ ಆಗ ಸಂಪೂರ್ಣವಾಗಿ ಪರಾಜಿತನಾದನಂತೆ. ನೋಡಿದೀಯ ದುರ್ಯೋಧನ, ಸದಾಕಾಲ ಭಗವಂತನನ್ನ ಗಗನದಲ್ಲಿ ಸಂಚರಿಪ ಗರುಡ ದೇವನೇ ತುರಗ ಈ ಪರಿಯ ಸೊಬಗಾಲ ದೇವರಲ್ಲಿ ನಾಕಾಣೆ ಅಂತ ಪುರಂದರದಾಸರು ಹಾಡಿದ್ದಾರೆ. ಇದನ್ನು ಕೇಳಿ ನಮಗೆ ಅರ್ಥ ಆಗ್ತದಾಗ ಇಂಥ ಗರುಡನಿಗೆ ಈ ಸ್ಥಿತಿ ಹೀಗಾಗಿದೆ. ಆ ಕೃಷ್ಣ ಏನು ಗರುಡನ ಗರ್ವಭಂಗ ಮಾಡಿದನಲ್ಲ, ಆ ಕೃಷ್ಣನೇ ಕೃಷ್ಣ, ನಾರಾಯಣನೇ ಕೃಷ್ಣ. ಇವನ ಮುಂದೆ ಏನು ಸಾಮರ್ಥ್ಯ ನಡೀತಾ ಇದೆ ನಿನ್ನದು? ಆದ್ದರಿಂದ ಪಾಂಡವರ ಸಂಪತ್ತು ಏನು ಹೆಚ್ಚೇನು ಕೇಳ್ತಾ ಇಲ್ಲ ಅವರೀಗ, ಅವ್ರದನ್ನ ಅವ್ರು ಕೇಳ್ತಾರಷ್ಟೇ, ನಿಂದೇನ ಅವ್ರು ಕೇಳ್ತಾ ಇಲ್ಲ. ಇನ್ನು ಯೋಚನೆ ಮಾಡಬೇಕು, ಬಾಡಿಗೆ ಕೊಟ್ಟಿರೋ ಕೇಸ್ ಹಾಕ್ತಾರಲ್ಲ, ಬಾಡಿಗೆ ಯಾರು ತಾವು ಕೊಡಬೇಕಾದ್ ಕೊಡೋದು ಕೇಳ್ತಾರೆ ಅಷ್ಟೇನೆ, ಯಾರದ ಮನೆ ಬಾಡಿಗೆ ನಮಗೆ ಕೊಡುವಂತೇನೆ ಕೇಳೋದಿಲ್ಲ. ಆ ತರ ದೇವರು ಕೇಳೋದು, ಪಾಂಡವರು ಕೇಳ್ತಿರೋದು, ತಮ್ಮ ರಾಜ್ಯವನ್ನು ತಾವು ವಾಪಸ್ ಕೊಡ್ಲಿಕ್ಕೆ ನಿನ್ನ ರಾಜ್ಯವನ್ನು ಕೊಡ್ಲಿಕ್ಕೆ ಕೇಳ್ತಾ ಇಲ್ಲ. ಆಗ ದುರ್ಯೋಧನ ಹೇಳ್ತಾನೆ, ನನ್ನ ರಾಜ್ಯ ನಾನು ಕೊಡೋದಿಲ್ಲ, ನಮ್ಮ ಅಪ್ಪನ ರಾಜ್ಯ ಅಂತ ಶುರು ಮಾಡಿದ್ರೆ, ನಮ್ಮ ಅಪ್ಪನ ರಾಜ್ಯ ಇದು, ಅದಕ್ಕೆ ನಾನು ಕೊಡೋದಿಲ್ಲ. ಆಗ ಗಾಂಧಾರಿ ಮಾತಾಡ್ತಾಳೆ, ಭಾರಿ ಇಂಪಾರ್ಟೆಂಟ್. ಅದು ಗಾಂಧಾರಿ ಬಂದಿರ್ತಾಳೆ ಸಭೆಗೆ, ಅಲ್ಲೇ ಕೂತಿರ್ತಾಳೆ, ಹೇಳ್ತಾಳೆ. ಧೃತರಾಷ್ಟ್ರನಿಗಿಂತ ಜೋರಾಗಿ ಗಾಂಧಾರಿ ದುರ್ಯೋಧನ ಬೈತಾಳೆ, ಇದು ಬಹಳ ಮುಖ್ಯ. ದುರ್ಯೋಧನ, ನಮ್ಮಪ್ಪನ ರಾಜ್ಯ ನಮ್ಮಪ್ಪನ ರಾಜ್ಯ ಅಂತ ಇಷ್ಟು ಹೇಳ್ತೀಯಲ್ಲ, ನಿಮ್ಮಪ್ಪ ರಾಜ ಯಾವಾಗಿದ್ದ ಅಂತ ಕೇಳ್ತಾ, ಅದು ಬಹಳ ಇಂಪಾರ್ಟೆಂಟ್. ಎಂದು ಧೃತರಾಷ್ಟ್ರ ರಾಜ ಆಗಿದ್ದ, ಒಳ್ಳೆ ಗಾಂಧಾರಿ ಬೈಲು ಬಂದ ಮಾತಿದ್ರು, ಒಂದು ಬಹಳ ಮುಖ್ಯವಾದ ಮಾತಿತ್ತು. ಧೃತರಾಷ್ಟ್ರ ಹೇಗೆ ರಾಜನಾದ ಸಾಕಾಗ್ಲಿಲ್ಲ ಅಂತ ಕೇಳಿದ್ರೆ, ಅವನು ಎಲ್ಲ ಆದ ಕುರುಡ, ಅವನು ಅಕಾರೋ ನಾಕ ಅಕಾರೋಚ್ಚ ಪಾಂಡು ಅಂಧನಾಗಿದ್ದಕ್ಕೆ ಅವನು ಪಟ್ಟಾಭಿಷೇಕ ಆಗಲಿಲ್ಲ ಧೃತರಾಷ್ಟ್ರರಿಗೆ. ಅದಕ್ಕೆ ತಾನೆ ಇನ್ನೊಂದು ಹೋಗಬೇಕು ಅಂತ ಕೇಳಿದ್ದವರು. ಮೊದಲು ವೇದವ್ಯಾಸರು ಅಂಬಿಕೆಯಲ್ಲಿ ಹುಟ್ಟಿಸಿದ್ದು ಧೃತರಾಷ್ಟ್ರರನ್ನ. ಭಾರಿ ಖುಷಿಪಟ್ಟವರು. ಕುರುಡ ಅಂತ ಹೇಳಿದ ತಕ್ಷಣ ಉಪಯೋಗ ಇಲ್ಲ, ರಾಜ್ಯಾಧಿಕಾರ ಇಲ್ಲ, ಇನ್ನೊಬ್ಬ ಮಗ ಅಂತ ಕೇಳಿದ್ದಕ್ಕೆ ಆಗ ಪಾಂಡವರಾಜ ಹುಟ್ಟಿತ್ತು. ಇಲ್ಲ ಹೋಗಿ ಧೃತರಾಷ್ಟ್ರ ರಾಜ್ಯಾಧಿಕಾರ ಇದ್ದಿದ್ರೆ ಪಾಂಡವರಾಜ ಹುಟ್ಟಿದ ಸಿಟಿನೇ ಇರ್ತಿರಲಿಲ್ಲ, ಇಲ್ಲೇ ಎಲಿಜಿಬಿಲಿಟಿ ಇಲ್ಲ ಅಂತ ಆಯ್ತಿಲ್ಲ ಧೃತರಾಷ್ಟ್ರನಿಗೆ. ಆದ್ದರಿಂದ ಅವನು ರಾಜನಾಗಲಿಲ್ಲ ಅಂದಮೇಲೆ ಅವನ ಮಕ್ಕಳು ನೀವು ರಾಜ ಹೇಗಾಗ್ತೀರಿ, ದೊಡ್ಡ ಪ್ರಶ್ನೆ ಇದು. ಅಂತ ನೀವು ಹೇಗೆ ರಾಜರಾಗ್ತೀರಿ, ಸಾಧ್ಯ ಇಲ್ಲ. ಬಹಳ ಒಳ್ಳೆ ಮಾತು ಬರುತ್ತೆ ಅಲ್ಲಿ. ಅಲ್ಲಿ ಭೀಷ್ಮರು ದ್ರೋಣರೆಲ್ಲ ಒಪ್ತಾರೆ ಗಾಂಧಾರಿ ಮಾತನ್ನು. ಹೌದು, ಗಾಂಧಾರಿ ಸರಿಯಾಗಿ ಹೇಳ್ತಾ ಇದ್ದಾಳೆ, ನಿಮ್ಮಪ್ಪ ರಾಜನಾಗಲಿಲ್ಲ ಅಂದ್ರೆ ರಾಜ ನಿಮ್ಮಪ್ಪನ ರಾಜ್ಯ ಅಂತ ಕ್ಲೇಮ್ ಮಾಡೋ ಸಾಧ್ಯತೆನೇ ಇಲ್ಲ. ದೃಷ್ಟಾಂತ ಕೊಡ್ತಾರ ನೋಡು, ನಿಮ್ಮಪ್ಪ ವಿಚಿತ್ರವೀರ್ಯನ ಮಗ ಹೌದಲ್ಲ, ವಿಚಿತ್ರವೀರ್ಯ ಶಂತನುವಿನ ಮಗ, ಅವನಪ್ಪ ಪ್ರತೀಪ ರಾಜ. ಪ್ರತೀಪ ರಾಜನ ಹಿರಿಯ ಮಗ ಯಾರು ಗೊತ್ತಾ? ದೇವಾತಿ ಅಂತ ಇದ್ದ. ದೇವಾತಿ ಅಂತ ಹಿರಿಯ ಮಗ ಶಂತನುವಿಗೆ. ಅವನಿಗೆ ಪಟ್ಟ ಕಟ್ಟಬೇಕು ಅಂತ ಇನ್ನು ಯೋಚನೆ ಮಾಡ್ತಾ ಇದ್ದಾರೆ ದೊಡ್ಡ ಮಗ ಅಂತೇಳಿ. ಆಗ ದೊಡ್ಡ ಸಭೆ ಸೇರಿಸಿದ್ದಾನೆ. ಸಭೆಯಲ್ಲಿ ಜನಗಳೆಲ್ಲ ಪ್ರೊಟೆಸ್ಟ್ ಮಾಡಿದ್ರಂತದನ್ನ ಗುರುಗಳಿಂದ ಹೇಳಿ ಎಲ್ಲರೂ ಪ್ರೊಟೆಸ್ಟ್ ಮಾಡ್ತಾರೆ. ಪುರೋಹಿತರು ರಾಜಗುರುಗಳಿಂದ ಹಿಡಿದು ಅವನಿಗೆ ಪಟ್ಟ ಕಟ್ಟಲೆ ಸಾಧ್ಯ ಇಲ್ಲ ಅಂತ ಹೇಳಿಬಿಟ್ರಂತೆ. ಯಾತಕ್ಕೆ ಅಂತ ಕೇಳಿದರೆ ತೊಗ್ದೋಷಯುಕ್ತ ದೇವಾಪಿಹಿ. ತೊಗ್ದೋಷಯುಕ್ತ, ಅವರಿಗೆ ಚರ್ಮದ ರೋಗ ಇತ್ತಂತವನಿಗೆ. ಚರ್ಮದ ರೋಗ ಇತ್ತಂತೆ, ನೀನು ರಾಜ್ಯರಾಗಕ್ಕೆ ಬರೋದಿಲ್ಲ. ಚರ್ಮರೋಗ ಇರತಕ್ಕಂಥವನಿಗೆ ರಾಜ್ಯ ಅಧಿಕಾರ ಇಲ್ಲ ಅಂತ ಹೇಳಿಬಿಟ್ರೆ ತಕ್ಷಣ ರಾಜ ಒಪ್ಪಿಕೊಂಡಂತ ಮಾತನ್ನ. ಪ್ರತಿಯೊಬ್ಬ ರಾಜ ಒಪ್ಪಿಕೊಂಡು ಬಿಟ್ಟು ಅವನು ಹೇಳ್ತಾ ರಾಜ್ಯ ಕೊಡಕ್ಕೆ ನಿನಗೆ ಬರೋದಿಲ್ಲ ಹೇಳಿ ತಕ್ಷಣ ಅವರು ಕೂಡ ಗಲಾಟೆ ಮಾಡಲಿಲ್ಲ, ಒಪ್ಕೊಳ್ತಾನಂತದ. ಪರಿಶ್ರಮಟ್ಟು ಒಪ್ಕೊಂಡ್ಬಿಡ್ತಾನೆ. ಒಪ್ಕೊಂಡ್ಬಿಟ್ಟು ಆಯ್ತು ಅಂತೇಳಿ ಯಯೋ ತಪಸೇವನಂ ಅಂತ ಹೇಳ್ತಾನೆ. ತಪಸ್ ಮಾಡ ಕಾಡಿ ಹೊರಟು ಬಿಟ್ಟನಂತೆ. ಕಾಡಿ ಹೊರಟು ತಪಸ್ ಮಾಡ್ತಾ ಕೂತಿದ್ದಾನಂತೆ. ಇನ್ನೂ ಕೂಡ ಅವನು ಇನ್ನು ತಪಸ್ ಮಾಡ್ತಾ ಈಗಲೂ ಕೂತಿದ್ದಾನಂತ. ಅವನು ಚಿರಂಜೀವಿ ಸದ್ಯಕ್ಕೀಗ ಇನ್ನೂ ಕೂತಿದ್ದಾನೆ. ಅವನು ಕಲಿಯುಗ ಮುಗಿಯುತ್ತಲ್ಲ, ಆ ಯಥಾ ಪ್ರಕಾರ ಮತ್ತೆ ಕೃತಯುಗ ಪ್ರಾರಂಭವಾಗುತ್ತೆ. ಕೃತಯುಗ ಪ್ರಾರಂಭವಾದ ಮೇಲೆ ಈ ಮಿನಿಸ್ಟ್ರಿ ಎಂಎಲ್ಎಗಳು ಎಂಪಿಗಳು ಯಾರು ಇರೋದಿಲ್ಲ. ಆಗ ಮತ್ತೆ ಯಥಾ ಪ್ರಕಾರ ಸೂರ್ಯವಂಶ ಚಂದ್ರವಂಶ ರಾಜರು ಬರಲು ಶುರುವಾಗ್ತಾರೆ. ಕ್ಷತ್ರಿಯರ ರಾಜರಾಗ್ತಾರೆ. ಆಗ ದೇವಾತಿ ಬರ್ತಾನೆ, ರಾಜನಾಗಿ ಬರ್ತಾನೆ. ಚಂದ್ರವಂಶದ ಪ್ರವರ್ತಕನಾಗಿ ದೇವಾತಿ ಬರ್ತಾನೆ. ಅದೇ ಚರ್ಮರೋಗ ಅಂತ ಹೇಳಿದ್ರೆ ವಾಸಿ ಮಾಡ್ಕೊಂಡಿರ್ತಾನಂತೆ. ಇಷ್ಟು ದಿವಸಗಳ ಕಾಲ ತಪಸ್ಸು ಮಾಡಿ ವಾಸಿ ಮಾಡ್ಕೊಂಡ್ಬಿಟ್ಟಿರ್ತಾನೆ. ಆ ಎಲ್ಟಿ ಬಿಟ್ಟು ಬರುತ್ತಾನೆ. ನೋಡಿದೀಯಾ, ನಿಮ್ಮ ಯಾರದೋ ವಂಶದ ಕಥೆಯಲ್ಲ ಇದು, ನಿಮ್ಮದೇ ವಂಶದ ಕಥೆ ಅಂತ ಹೇಳುತ್ತಾರೆ. ನಿಮ್ಮದೇ ವಂಶದ ಕಥೆ ಇದು. ದೇವಾತಿ ಹಿರಿಯ ಮಗ, ಅವರು ರಾಜ್ಯ ಬರಲಿಲ್ಲ. ಧೃತರಾಷ್ಟ್ರ ಹಿರಿಯ ಮಗ, ಅವರಿಗೂ ರಾಜ್ಯ ಬರಲಿಲ್ಲ. ಯಾಕೆ? ಅನಧಿಕಾರಿಗಳಾದ್ದರಿಂದ, ಅರ್ಹತೆ ಇರಲಿಲ್ಲ. ಆದ್ದರಿಂದ ಚರ್ಮರೋಗ ಇದ್ದವನಿಗೇನೆ ರಾಜ್ಯ ಕೊಡಲಿಲ್ಲ. ಇನ್ನು ಕುರುಡರು ರಾಜ್ಯ ಯಾರು ಕೊಡ್ತಾರೆ? ಕುರುಡ ಡ್ರೈವಿಂಗ್ ಲೈಸೆನ್ಸ್ ಅಪ್ಲೈ ಮಾಡಬೇಕಾಗುತ್ತೆ ಅಷ್ಟೇ. ದಯವ ಕೊಟ್ಟರೆ ಎಷ್ಟು ಜನ ಸಾಯ್ತಾರೆ ಲೆಕ್ಕ ಹಾಕಿ ನೋಡೋಣಂತೆ. ಇವತ್ತಿನ ಕಾಲ ಚರ್ಮರೋಗ ಅಂತ ಬುದ್ಧಿ ಇಲ್ಲದವರು ರಾಜ ಆಗ್ಬೋದು, ಏನು ಯೋಚನೆ ಇಲ್ಲ. ಆ ಕಾಲ ಎಂತ ಸ್ಟ್ರಿಕ್ಟ್ ಆಗಿತ್ತು ಗಮನಿಸಬೇಕು. ಅಷ್ಟು ಜನಗಳ ಜವಾಬ್ದಾರಿ ಇದೆ ಅವನಿಗೀಗ. ಒಬ್ಬ ಡ್ರೈವರ್ ಆಗಲಿಕ್ಕೆ ಒಂದು 60-70 ಜನ ಜವಾಬ್ದಾರಿ ಹೊರತಾನೆ ಅಷ್ಟೇ. ಅವನು ಅಂಥವ್ರು ಎತ್ತರ ಪರೀಕ್ಷೆ ಮಾಡ್ತಾರೆ. ಇನ್ನು ಸಮಾಜದ ಜವಾಬ್ದಾರಿ ಹೊರಬೇಕು, ರಾಜ್ಯದ ಜವಾಬ್ದಾರಿ ಹೊರಬೇಕು, ದೇಶದ ಜವಾಬ್ದಾರಿ ಹೊರಬೇಕು ಅಂದಮೇಲೆ ಅವನಲ್ಲಿ ಯಾವ ದೋಷಗಳು ಇರಬಾರದು. ಅಂತ ಹೊತ್ತಿನೊಳಗೆ ಕೂಡ ನಿಮ್ಮಪ್ಪ ರಾಜನ ಹೇಗಾಗ್ತಾನೆ? ಅದು ರಾಜನಾಗದೆ ಹೋದ್ಮೇಲೆ ನಿಮಗೆಲ್ಲ ಪುತ್ರಾರ್ಜಿತ ಆಸ್ತಿ ಹೇಗಾಗುತ್ತದು? ಆಶ್ಚರ್ಯ, ಗಾಂಧಾರಿ ಮಾತು ಹೇಳ್ತಾಳೆ ಅಂದಮೇಲೆ ಇನ್ನ ಯಾರು ಪ್ರಶ್ನೆ ಮಾಡಾಗೇ ಇಲ್ಲ. ನೇರವಾಗಿ ಸಭೆಯಲ್ಲಿ ಈ ಪ್ರಶ್ನೆ ಮಾಡಿದಾಗ ದುರ್ಯೋಧನ ಉತ್ತರ ಕೊಡಲು ಸಾಧ್ಯವಾಗ್ತಾ ಇಲ್ಲ. ಗಮನಿಸಬೇಕು ಆಚಾರ್ಯ ಮುಂದೆ ಹೇಳ್ತಾರೆ, ಗಾಂಧಾರಿ ಇಷ್ಟು ಧರ್ಮನಿಷ್ಠೆಯಿಂದ ಬದುಕಿದ್ದಕ್ಕೋಸ್ಕರ ಅವಳ ಜೀವನದಲ್ಲಿ ಎಷ್ಟು ಪುಣ್ಯ ಸಂಪಾದನೆ ಮಾಡಿಲ್ಲ ಅಂದ್ರೆ ಧೃತರಾಷ್ಟ್ರಿಗೆ ಸ್ವಲ್ಪ ಮೇಲೆ ಹೋಗ್ಬಿಟ್ಲಂತ ಅವಳು ಸಾಧನೆಯಲ್ಲಿ. ಅದು ಯಾಕೆ ಕಡಿಮೆ ಆಗ್ತದೆ ಮುಂದೆ ಹೇಳ್ತಾರೆ, ಜ್ಞಾಪಕ ಇರಬೇಕು. ಗಾಂಧಾರಿ ದುರ್ಯೋಧನನ ಮೇಲೆ ಮಮಕಾರವನ್ನು ತೋರಿಸ್ತಾ ಇದ್ದಿದ್ದು ಧೃತರಾಷ್ಟ್ರನೇ ಹೊರತು ಗಾಂಧಾರಿ ಅಲ್ಲ. ಬಹಳ ಇಂಪಾರ್ಟೆಂಟ್ ಅದು. ಗಾಂಧಾರಿ ಪುತ್ರ ಮೋಹನ ಗೆದ್ದಿರ್ತಾಳೆ, ಧೃತರಾಷ್ಟ್ರನಿಗೆ ಗೆಲ್ಲಕ್ಕೆ ಆಗ್ತಿರಲಿಲ್ಲ. ಬಹಳ ಇಂಪಾರ್ಟೆಂಟ್. ಎಷ್ಟೋ ಜನರ ಮನೆಯಲ್ಲಿ ತಾಯಿ ಸ್ಟ್ರಿಕ್ಟ್ ಇದ್ರು ತಂದೆ ಲೂಸು ಬಿಟ್ಟು ಮನೆ ಕೆಡುತ್ತಲ್ಲ, ಧೃತರಾಷ್ಟ್ರ ಎಕ್ಸಾಂಪಲ್ ಅದಕ್ಕೆ. ಪಾಪ ತಾಯಿ ಪಾಪ ಗಾಂಧಾರಿ ಎಷ್ಟೋ ಹೇಳ್ತಾಳೆ ಇವ್ ಮಾತು ಕೇಳಬೇಡ, ಕೇಳಿದ್ದಕ್ಕೆಲ್ಲ ತಲೆ ಹಾಕಬೇಡ, ಗೊತ್ತಿತ್ತು ತಾಯಿ ಸ್ಟ್ರಿಕ್ಟ್ ಅಂತೇಳಿ. ತಾಯಿ ಇಲ್ಲ ಹೋಗ್ತಿರ್ತಾರೆ, ಅಪ್ಪ ಹೋಗ್ತಿರ್ತಾನ. ಧೃತರಾಷ್ಟ್ರನ ಹತ್ರ ಹೋಗಬೇಕಾದ್ರೆ ಗಾಂಧಾರಿ ಇಲ್ಲದ ಕಾಲಕ್ಕೆ ಹೋಗ್ತಾ ಇರ್ತಾರೆ. ಇದು ಗಾಂಧಾರಿ ಬಗ್ಗೆ ತುಂಬಾ ಜನ ಗೊತ್ತಿಲ್ಲ. ಇದು ಒಂದು ಗಾಂಧಾರಿ ಬಗ್ಗೆ ಒಂಥರ ದುರ್ಯೋಧನ ತಾಯಿ ಎಂಬ ಒಂದು ಮಾತು ಕೇಳಿ ಒಂಥರ ಬ್ಯಾಡ್ ಇಂಪ್ರೆಷನ್ ಡೆವಲಪ್ ಮಾಡ್ಕೊಂಡ್ಬಿಡ್ತಾರೆ. ಆಗಲೇ ದುರ್ಯೋಧನ ತಾಯಿ ಅಂದಮೇಲೆ ಬಹುಶಃ ಕೆಟ್ಟವಳೆ ಇರಬೇಕು ತೀರ್ಮಾನ ಮಾಡ್ಕೊಂಡ್ಬಿಡ್ತಾರೆ. ಹಾಗಿಲ್ಲ, ಗಾಂಧಾರಿ ಭಾರಿ ಒಳ್ಳೆಯವಳು, ಅವಳು ಎಂದೂ ದುರ್ಯೋಧನ ಸಪೋರ್ಟ್ ಮಾಡೋದಿಲ್ಲ. ಅವಳು ಮಾಡಿದ ಜನ್ಮದಲ್ಲಿ ಒಂದೇ ಒಂದು ಸರ್ತಿ ಅವಳು ಮಾಡಿದ್ದು ಯಾವಾಗ? ಯಾವಾಗ ಕುಂತಿ ಧರ್ಮರಾಜನ ಹೆತ್ತಲು ಅಂತ ಕೇಳಿದಳಲ್ಲ, ಆಗ ಅಸೂಯೆ ಪಟ್ಟು ಹೊಟ್ಟೆ ಹೊಡ್ಕೊಂಡ್ಲಲ್ಲ, ಅದು ಒಂದೇ ಅವಳು ಮಾಡಿದ ಕೆಲಸ. ಅದು ಯಾತಕ್ಕೆ ಕೇಳಿ ಹೊಟ್ಟೆಗಳನ್ನು ಕೂತಿದ್ದ ಅವಳ ಬುದ್ಧಿ ಬಂತಷ್ಟೇ. ಗರ್ಭಿಣಿಯಾಗಿದ್ದಲ್ಲ ಅವನು ಪ್ರಭಾವ ಆಯ್ತು. ಕುಡಿದು ಕೆಟ್ಟ ಮಾತಾಡ್ತಾರಲ್ಲ, ಒದರ್ತಾರಲ್ಲ, ಆಟಾಯ್ತು. ಹೊರತು ಅವನು ಹೊರಗೋದ್ಮೇಲೆ ಕೆಟ್ಟ ಮಾಡಿದ್ರೆ ಮತ್ತೆ ಅವಳು ಈ ಗಜಗೌರಿ ಕತೆ ಗದ ಎಲ್ಲ ಕತೆಗಳವಲ್ಲ ಎಲ್ಲೂ ನಡೆದಿಲ್ಲ. ಅವೆಲ್ಲ ಕೂಡ ಕುಂತಿಗೆ ಅವರಿಗೆ ಗಲಾಟೆ ಆಗಿದ್ದು, ವೈಭವ ಮಾಡಿದ್ದು, ಐರಾವತ ತರಿಸಿದ್ದು ಎಲ್ಲ ಇವಳ ಕಥೆಗಳು, ಸಿನಿಮಾ ನಾಟಕದವರು ಮಾಡಿದ್ದು ಹೊರತು ಅದು ಕುಂತಿ ಗಾಂಧಾರಿಯ ಕಥೆ ಅಲ್ಲ. ಅದಲ್ಲ, ಸುಳ್ಳು ಕಥೆಗಳವೆಲ್ಲ ಕೂಡ. ಗಾಂಧಾರಿ ಬಹಳಷ್ಟು ಧರ್ಮಿಷ್ಠಳಾಗೇ ಇದ್ದವು. ಧೃತರಾಷ್ಟ್ರದ ಪುತ್ರ ವ್ಯಾಮೋಹವನ್ನ ಅವಳು ಹೊಂದಿರಲಿಲ್ಲ. ಅವಳು ಬಹಳ ಆಶ್ಚರ್ಯ. ತುಂಬಿದ ಸಭೆಯಲ್ಲಿ ಮಾತು ಬರುತ್ತೆ. ಇಷ್ಟೇ ಅಲ್ಲ, ಇಲ್ಲಿ ಬರೋದಷ್ಟೇ ಅಲ್ಲ, ಮುಂದೆ ಕೃಷ್ಣ ಹೇಳ್ತಾನೆ ಪಾಂಡವರಿಗೆ, ಗಾಂಧಾರಿ ಕೂಡ ಹೇಳಿದ್ರು ಧರ್ಮರಾಜ ನೀವು ಹೇಳಿದ್ರು ಸರಿ ಅಂತ ಹೇಳ್ತಾನೆ ಕೃಷ್ಣ. ಅದು ಬಹಳವಂತ ಧರ್ಮರಾಜನ ಧೈರ್ಯ ಬೇಕಲ್ಲ. ಗಾಂಧಾರಿ ಒಪ್ಪಿಕೊಂಡಿದ್ದಾಳೆ, ದುರ್ಯೋಧನ ರಾಜ್ಯ ಅಲ್ಲ ಅದು, ಅವ್ರು ಯಾವ ಹಕ್ಕೂ ಇಲ್ಲ, ನಿಮ್ಮದೇ ರಾಜ್ಯ ಅಂತ ಗಾಂಧಾರಿ ಕಡೆ ಒಪ್ಪಿಕೊಂಡಿದ್ದಾಳೆ ಅಂತ ಕೃಷ್ಣ ಮುಂದೆ ಅನುವಾದ ಮಾಡ್ತಾನೆ ಅಂತ ಹೇಳಿದ ಮೇಲೆ ಅದರ ಸ್ವಾರಸ್ಯ ಇರುತ್ತೆ, ನಮಗೆ ಗೊತ್ತಾಗುತ್ತೆ. ಇದು ನಿಜವಾದ ಅರ್ಥದಲ್ಲಿ ಕೃಷ್ಣ ಪಾಂಡವರ ನ್ಯಾಯವನ್ನ ನ್ಯಾಯಬದ್ಧವಾದ ರೀತಿಯನ್ನ ತುಂಬಾ ತೋರಿಸಿಕೊಟ್ಟಂತ ಜಾಗ ಇದು. ಕೊನೆಗೂ ಕೂಡ ಹತಾಶಳಾಗ್ತಾರೆ, ಗಾಂಧಿ ಯಾರ ಮಾತು ಕೇಳೋದಿಲ್ಲ ದುರ್ಯೋಧನ. ಕೊನೆಗೊಂದು ಸ್ಥಿತಿಗೆ ಬರ್ತಾನ ಅವನು. ಇಷ್ಟೆಲ್ಲ ಧೃತರಾಷ್ಟ್ರ ಹೇಳಿದನಂತೆ, ಕೃಷ್ಣ ನೀನು ನನಗೆಲ್ಲ ಹೇಳ್ತಾ ಇದ್ದಿ, ಆದರೆ ನನ್ನ ಮಗನಿಗೆ ಹೇಳೋ ಧೈರ್ಯ ನನಗಿಲ್ಲ. ಇದನ್ನ ತನ್ನ ಇನಬಿಲಿಟಿ ಕ್ಲಿಯರ್ ಮಾಡೋದು ಅಂತ ಹೇಳ್ತಾರಲ್ಲ, ನನ್ನ ಕೈಲಿ ಆಗೋದಿಲ್ಲ ಅಂತ ಹೇಳಿದಂತೆ. ಬಹಳ ಮುಖ್ಯ ಇದು. ಧೃತರಾಷ್ಟ್ರ ಎಷ್ಟು ವ್ಯಾಮೋಹಕ್ಕೊಳಗಾಗಿದ್ದ ಅಂದ್ರೆ ಹೇಳೋದಕ್ಕಾಗ್ತಾ ಇಲ್ಲ, ಬಾಯಿ ಬಂತಿರ್ತಾನೆ, ಕೊಟ್ಬಿಡು ಕೊಟ್ಬಿಡು ಅಂತ ಮನಸ್ಸಿನಿಂದ ಅಂಬೋದ. ಇದು ಬಹಳ ಮುಖ್ಯ. ದಶರಥನ ಕೇಸಿಗೆ ಹೋಗ್ಬೇಕು ನಾವು. ದಶರಥ ಹಾಗೆ ಮಾಡ್ತಾನೆ, ರಾಮ ಒನಕ್ಕೆ ಹೋಗ್ಬೇಡ ಒನಕ್ಕೆ ಹೋಗ್ಬೇಡ ಅಂತ ಹೇಳಿ ಹೇಳ್ತಾನೆ ಹೋಗ್ಬೇಕಾದ್ರೆ. ಆದರೆ ಹೇಗೆ ಹೇಳ್ತಾನೆ ಗೊತ್ತಾ, ಬರೀ ಬಾಯಿಂದ ಹೇಳ್ತಾನಷ್ಟೇನೆ, ಮನಸ್ಸಿನಿಂದ ಹೇಳೋದಿಲ್ಲ. ಅದು ಬಹಳ ಮುಖ್ಯ. ನಿಜವಾಗ್ಲೂ ಹೇಳೋದಾಗಿದ್ರೆ ಕೈ ಕೈ ವರ ಕೊಟ್ಟಿದ್ದೇನೆ, ನಡಕಕ್ಕೆ ಹೋಗ್ತಾ ಇದ್ದೇವರಲ್ಲೋ ವರ ಕೊಟ್ಟಿದ್ದು ಹೆತ್ತು ವಾಪಸ್ ತಗೊಂಡ್ಬಿಡ್ತೇನೆ ರಾಮ, ನೀನು ಹೋಗ್ಬೇಕಾಗಿಲ್ಲ ಅನ್ನೋದಿಲ್ಲ, ಸುಮ್ಮನೆ ಹೋಗೋಣ ಹೋಗೋಣ ಅಂತ ಹೇಳ್ತಾರೆ. ರಾಮ ಕೇಳೋದಿಲ್ಲ, ನಾನು ಹೋಗ್ತೇನೆ ಅಂತ ಹೊರಟು ಬಿಡ್ತಾರೆ. ಅಂದ್ರೆ ಧೃತರಾಷ್ಟ್ರನ ದುರ್ಯ ದಶರಥನ ಮಾತು ಹೇಗಿತ್ತು ಅಂದ್ರೆ, ದಶರಥ ಕೈ ಕೈ ಕೊಟ್ಟು ವರ ನಡಿಬೇಕು, ರಾಮ ಕಾಡಿಗೂ ಹೋಗಬಾರ್ದು, ನಿಜ ಲೆಕ್ಕ ಇದು. ಅದು ಸರಿಯಲ್ಲ. ಧೃತರಾಷ್ಟ್ರ ಹಾಗೆ ಮಾಡ್ತಾನೆ, ದ್ವಿತವತ್ತಿ ಮಾಡದಂತೆ ಮಾಡ್ತಾನೆ, ರಾಜ್ಯ ಕೋಶಕ್ಕೆ ಮುಂದಾಗೋದೇ ಇಲ್ಲ ಸುಮ್ಮನೆ. ಅದಕ್ಕೆ ಗಾಂಧಾರಿ ಅಷ್ಟು ನಿಷ್ಠರವಾದ ಧೃತರಾಷ್ಟ್ರ ಮಾತಾಡದೇನೆ, ನನ್ನ ಕೈಲಿ ಆಗೋದಿಲ್ಲ ಕೃಷ್ಣ, ನೀನೇ ಹೇಳಿಬಿಡು ಅಂತ ಹೇಳಿದಾಗ ಕೃಷ್ಣ ಮತ್ತೊಮ್ಮೆ ನೇರವಾಗಿ ಹೇಳೋದಕ್ಕೆ ಹೋದ್ರೆ ದುರ್ಯೋಧನ ಏನ್ ಮಾಡಿದ್ನ ಅಂತ ಗೊತ್ತೇನಾಗ, ಅಲ್ಲಿ ಎಷ್ಟು ಪಾತಿ ಅಂತ ಯೋಚನೆ ಮಾಡಬೇಕು. ಅಲ್ಲಿಂದ ಎದ್ದೊಟ್ಟೋಗ್ಬಿಟ್ಟಂತ, ಅಲ್ಲಿಂದ ಸಭಾತ್ಯಾಗ ಮಾಡ್ತಾನೆ. ಎಷ್ಟು ಪಾತಿ ಇರಬೇಕು ಲೆಕ್ಕಾಗಿ, ಕೃಷ್ಣನ ಮಾತು ಕೇಳೋದಕ್ಕೆ ಋಷಿಗಳು ಮುನಿಗಳು ಎಲ್ಲ ಜನ್ಮಗಳ ತಪಸ್ಸು ಅಂತ ತಿಳ್ಕೊಂಡು ದೇವಲೋಕದಿಂದ ಬಂದು ಕಾಯ್ತಾ ಇದ್ರೆ ಕೃಷ್ಣ ತಾನಾಗಿ ಹೇಳೋದಕ್ಕೆ ಅಂತ ಹೋದ್ರೆ ಎದ್ದೋಗ್ಬಿಟ್ಟಂತ ತಮ್ಮಂದಿರ ಸಮೇತ. ಕರ್ಣ ಫಾಲೋ ಮಾಡಿದಂತೆ, ಇದು ಇನ್ನೂ ಆಶ್ಚರ್ಯ. ಕರ್ಣನಂತ ಸೂರ್ಯಾವಸಂಭೂತನಾದ ವ್ಯಕ್ತಿ ದೇವದ ತಾನೇ ಹೊರಗೊಟ್ಟು ಬಿಟ್ಟಂತೆ. ಎಷ್ಟು ಉನ್ನತನಾಗಿರಬೇಕು, ನಂಬಲಿಕ್ಕೆ ಸಾಧ್ಯ ಇಲ್ಲ. ಅದರ ಇವತ್ತು ನಂಬಲಿಕ್ಕೆ ಬರ್ತದೆ, ಯಾಕೆ ಸ್ವಲ್ಪ ಕೃಷ್ಣ ಮಾತಾಡ್ತಿರಬೇಕಾದ್ರೂ ಕೂಡ ಕೇಳದೆ ಮುಖ ತಿರ್ಸ್ಕೊಂಡು ಹೊರಗೆ ಹೋದ ದುರ್ಯೋಧನ ಎಂಬುದನ್ನು ಹೇಗೆ ನಂಬಬೇಕು ಅಂದ್ರೆ, ಭಾವಿ ಬ್ರಹ್ಮದೇವರಾದ ಮಧ್ವಾಚಾರ್ಯ ಸರುಮೂಲ ಗ್ರಂಥ ಬರೆದಿದ್ದಾರೆ ಹೇಳೋದಕ್ಕೆ ಅಂತ ಅವರು ಮುಖ ತಿರ್ಸ್ಕೊಂಡು ಹೋಗ್ತಾರಲ್ಲ ಮನೆ ಜನಗಳೇನೆ, ಅವ್ರ ಅಪ್ಪ ಮಾಡಲಾಯ್ತಲ್ಲ ಕೆಲಸವೆಲ್ಲ ಕೂಡ ಎಂತ. ಅವ್ರ ಮಾತು ಕೇಳೋದಕ್ಕೆ ಜಯತೀರ್ಥರು, ಪದ್ಮನಾಭ ತೀರ್ಥರು, ತನಯ ತೀರ್ಥರು, ತ್ರಿವಿಕ್ರಮ ಪಂಡಿತಾಚಾರ್ಯರು ಮೊದಲಾದ ಜ್ಞಾನಿಗಳ ವೃಂದ, ವ್ಯಾಸರಾಜರು, ಶ್ರೀಪಾದರಾಜರು, ವಾದಿರಾಜರು, ರಘುತ್ತಮರು, ರಾಘವೇಂದ್ರ ಸ್ವಾಮಿಗಳಂಥವರು ಮಧ್ವಾಚಾರ್ಯರಿಗೆ ಅಂತಕ್ಕೊಂದು ಚೂರು ಬರೆಯೋ ಯೋಗ್ಯತನವೇ ಬರಲಿ ಅಂತ ಬಂದು ಕಾಯ್ಕೊಂಡು ಕೂತಿದ್ರೆ ನಾವು ಯಾಕಾರ ಬರೋದು ಅಂತೇಳಿ ದೂರ ಮೂಲೆಗೆ ಇಡೋದಾದ್ರೆ ಏನು ವ್ಯತ್ಯಾಸ ಇದೆ ಯೋಚನೆ ಮಾಡಿ. ಯಾರು ಮಾತು ಕೇಳಿದ್ರೆ ಮೋಕ್ಷಕ್ಕೆ ಹೋಗ್ತೇವೋ ಅಂಥವರ ಗ್ರಂಥಗಳು. ಅವರು ಸ್ವಲ್ಪ ಸುಮ್ಮನೆ ಚೀಟಿ ಬರ್ಕೊಟ್ರೆ ಸಾಕು, ಕಂಡಕ್ಟರ್ ಬರ್ಕೊಟ್ಟಿರ್ತಾನೆ, ಹಿಂದೆ ಇಟ್ಕೊಂಡಿರ್ತಾರೆ. ಅವನೇನು ಅಗ್ರಿಮೆಂಟ್ ಎಲ್ಲ ಮಣ್ಣಲ್ಲ, ಚೇಂಜ್ 99 ರೂಪಾಯಿ ಕೊಡ್ತೀನಿ ಬರೆದಿರ್ತಾನೆ, ಇಟ್ಕೊಂಡು ಕೂತಿರ್ತಾರೆ ಪಾಪ ಬರೆದಿರ್ತಾರೆ ಅಡಿಸ್ತಾನೆ ಅಂತೇಳಿ. ಆಚಾರ್ಯರು ಸ್ವತಃ ಮೋಕ್ಷ ಕೊಡಿಸ್ತಕ್ಕಂಥವ್ರು ಹೇಳ್ತಾರತ್ತೆ, ಅವ್ರು ಯಾರು ಅಂತ ಹೇಳ್ತಾರೆ. ಯಶಕ್ಕೆ ಇನ್ನುಜಿತಾನಿ ವೇದವಚನೆ ರೂಪಾಣಿ ದಿವ್ಯಾಂಜನಂ ಬಟ್ ತದ್ದರ ಶತನ ವಿತ್ತಮೇವ ನಿಹಿತಂ ದೇವಸ್ಯ ಭರ್ಗೋ ಮಹತ್ ವಾಯೋ ರಾಮವಚೋನಯಂ ಪ್ರಥಮಕಂ ಪೃಕ್ಷೋ ದ್ವಿತೀಯಂ ವಪುಃ ಮಧ್ವೋ ಯತ್ತು ತೃತೀಯಕಂ ಕೃತವಿದಂ ಭಾಷ್ಯಂ ಹರೌ ತೇನ ಹಿ. ಇಷ್ಟು ಸ್ಪಷ್ಟ ಹೇಳ್ತಾರಲ್ಲ, ಅವ್ರ ಮಾತು ಎಷ್ಟು ಜನ ನೋಡಿದ್ದಾರೆ, ಮೊದಲು ಕೇಳೋದಕ್ಕೆ ಯೋಚನೆ ಮಾಡಿದ್ದಾರೆ. ಯಾರು ಮೋಕ್ಷವನ್ನೇ ಕೊಡಿಸ್ತಕ್ಕಂಥ ಸಮರ್ಥರಾಗಿದ್ದ ರಾಘವೇಂದ್ರ ಸ್ವಾಮಿಗಳು ಬರೀತಾರೆ, ಮೋಕ್ಷ ಕೊಡೋದು ಪರಮಾತ್ಮ, ಕೊಡಿಸೋದು ವಾಯುದೇವರು ಅಂತ ಹೇಳುತ್ತಾರೆ. ರಾಯರ ಬಗ್ಗೆ ತುಂಬಾ ಕೇಳಿದ ಜನ ಅವ್ರ ಉಪದೇಶವನ್ನೇ ಕೇಳಿರೋದಿಲ್ಲ. ದೇವರತ್ರ ಒಯ್ದು ದೂನಂ ದೀನಂ ಮನಾತಂ ಶರಣಾಗತಂ ಏನಂ ಮೋಚಯ ಏನಂ ಸಮುದ್ಧಾರ ಅಂತ ಪ್ರಾರ್ಥನೆ ಮಾಡೋದು ಯಾರು? ವಾಯುದೇವರು. ಇಂಥ ವಾಯುದೇವರ ಗ್ರಂಥಗಳನ್ನು ಕೈಬಿಡೋದು ಅಂದ್ರೆ ಕೈ ಸಿಕ್ಕ ಮೋಕ್ಷದ ಅವಕಾಶ ನಾವೇ ಕಳ್ಕೊಂಡಾಗ ಲೆಕ್ಕ. ಈ ತಪ್ಪನ್ನು ಯಾರು ಮಾಡ್ತಿರೋದು? ಬೇಕಾದ ಲಕ್ಷಾಂತರ ಜನ ಮಾಡ್ತಿದ್ದಾರೆ. ಆ ತಪ್ಪು ಮಾಡದೇ ಇದ್ದ ಜನಗಳೇ ಎಕ್ಸೆಪ್ಷನ್ಸ್ ಅಷ್ಟೇನೆ. ಇದು ಅರ್ಥ ಮಾಡಿಕೊಂಡ್ರೆ ದುರ್ಯೋಧನ ಕೃಷ್ಣನ ಮಾತನ್ನು ಉಪಯೋಗ ಮಾಡಿಕೊಳ್ಳಿಲ್ಲ, ನಾವು ಕೃಷ್ಣ ಭಕ್ತರಾದ ಭೀಮನ ಆಚಾರ್ಯರ ಮಾತನ್ನು ಉಪಯೋಗ ಮಾಡಿಕೊಡ್ತಾ ಇಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ ಅವನು ಎದ್ದು ಹೋಗಿದ್ದು ಬಹಳ ಸ್ಪಷ್ಟವಾಗಿ ನಮಗೆ ಅರ್ಥ ಆಗುತ್ತೆ. ಅವನು ಹೋಗ್ಬಿಟ್ಟಂತ ಹೊರಗಡೆಗೆ ಹೋದವನು ಎಲ್ಲೋ ಹೋಗಲಿಲ್ಲ, ಒಂದು ಮೀಟಿಂಗ್ ಮಾಡ್ತಾನೆ. ಅದಕ್ಕೆ ಬೋರ್ಡ್ ಮೆಂಬರ್ ಕಮಿಟಿ, ಅದು ಒಂದು ದುಷ್ಟ ಚತುಷ್ಟಯ ಅಂತ ಕರೆದಿದ್ದ ದುಷ್ಟ ಚತುಷ್ಟಯ, ದುರ್ಯೋಧನ, ದುಶ್ಯಾಸನ, ಶಕುನಿ, ಕರ್ಣ, ನಾಲ್ಕು ಜನ ಸೇರಿ ಒಂದು ಪ್ಲಾನ್ ಮಾಡಿದ್ರಂತೆ. ಎಂಥ ಪ್ಲಾನ್ ಇರಬೇಕು ಲೆಕ್ಕ ಹಾಕಿ, ನಾಲ್ಕು ಜನ ಸೇರಿ ಮಾಡಿದ ಪ್ಲಾನ್ ವಿಚಿತ್ರವಾದದ್ದು. ಅದೆಲ್ಲ ಹೇಳ್ತಾ ಹೋದ್ರೆ ನಿಜವಾಗಲೂ ಕೂಡ ಮತ್ತೊಮ್ಮೆ ಯೋಚನೆ ಮಾಡಬೇಕು ನಾವೀಗ. ಆ ಉಪಾಯ ಏನು ಗೊತ್ತಾ? ಕೃಷ್ಣನ ಕಟ್ಟಿ ಹಾಕಬೇಕು, ಇದು ಅವರ ಪ್ಲಾನ್. ಕೃಷ್ಣನ ಕಟ್ಟಿ ಹಾಕಿಬಿಡಬೇಕು. ಅಲ್ಲಿ ರಾವಣ ಏನು ಮಾಡಿದ್ದ? ಹನುಮಂತನ ಕಟ್ಟಿ ಹಾಕಬೇಕು. ನೋಡಿಸೇ ಮತ್ತೆ ರಾಮಾಯಣದ ಇನ್ನೊಂದು ಮುಖ ಕಾಣುತ್ತೇವೆ ನಾವು. ಆ ವಿಮರ್ಶೆ ಯಾರೂ ಮಾಡಿರಲಿಲ್ಲ, ಅರ್ಥ ಮಾಡ್ಕೋಬೇಕು. ಮಧ್ವಾಚಾರ್ಯರ ಹೊರತು ಇನ್ಯಾರು ಬಗ್ಗೆ ದೃಷ್ಟಿಕೋನನೇ ಕೊಡಲಿಲ್ಲ. ಅವರು ಮಹಾಭಾರತ ತಾತ್ಪರ್ಯ ನಿರ್ಣಯ ಅಂದರೆ ಸಮಸ್ತ ಶಾಸ್ತ್ರಾರ್ಥ ಸಂಗ್ರಹ ಅವರೇ ಹೇಳ್ತಾರೆ. ಸಮಸ್ತ ಶಾಸ್ತ್ರಾರ್ಥ ವಿನಿರ್ಣಯೋಯಂ ವಿಶೇಷತೋ ಭಾರತ ವರ್ತಚಾರಿ. ಸಮಸ್ತ ಶಾಸ್ತ್ರಾರ್ಥದ ನಿರ್ಣಯ ಇರುವುದು, ಇದರಲ್ಲಿ ಇರದೇ ಇರತಕ್ಕಂಥ ವಿಚಾರಗಳೇ ಇಲ್ಲ. ವಿನಿರ್ಣಯೋ ನಾಸ್ತ್ಯಮುನಾ ವಿನಾಯತ್ ವಿಪ್ರಸ್ಥಿತಾನಾಮಿವ ಸರ್ವವಾಚಾಂ. ಇದರಲ್ಲಿ ನಿಮ್ಗೆ ಯಾವುದೇ ಸಂಶಯಕ್ಕೂ ಉತ್ತರ ಖಚಿತವಾಗಿ ಸಿಗುತ್ತೆ ಅನ್ನೋ ಮಾತನ್ನು ಆಚಾರ ಹೇಳುತ್ತೆ. ನಿಮ್ಮ ಪ್ರತಿಯೊಂದು ಸಂಶಯಕ್ಕೂ ಕೂಡ ಖಚಿತ ಉತ್ತರ ಬೇಕು ಅಂದರೆ ಮಹಾಭಾರತಾರ್ಥ ನಿರ್ಣಯ ನೋಡಿ. ಇದು ಆಚಾರ್ಯರ ಸಂದೇಶ ಇದು ಒಂದು. ಈ ಮಾತನ್ನ ನಮಗೆ ರಾಮಾಯಣ ಅರ್ಥ ಆಗುತ್ತೆ, ಮಹಾಭಾರತ ಅರ್ಥ ಆಗುತ್ತೆ ಅಷ್ಟೇ ಅಲ್ಲ, ನಮ್ಮ ಡೇ ಟು ಡೇ ಪ್ರಾಬ್ಲಮ್ಸ್ಗೆ ತಾತ್ಪರ್ಯ ಉತ್ತರ ಕೊಡುತ್ತೆ ಅಂತ ಹೇಳ್ತಾರೆ. ಇದು ಬಹಳ ಇಂಟ್ರೆಸ್ಟಿಂಗ್. ಡೇ ಟು ಡೇ ಪ್ರಾಬ್ಲಮ್ಗೆ ಮಹಾಭಾರತ ಅರ್ಥನೇ ಉತ್ತರ ಕೊಡುತ್ತೆ. ಅಂದ ಮೇಲೆ ಎಂಥ ದೊಡ್ಡ ಗ್ರಂಥ ಇರಬೇಕು ಲೆಕ್ಕ ಹಾಕಿ. ಅದು ಅನುಭವಿಸಿ ತುಂಬಾ ಜನಗಳಿದ್ದಾರೆ. ಇತ್ತೀಚೆಗೆ ಒಬ್ರು ಏನ್ ಮಾಡಿದ್ರು, ಯಾರೋ ಒಬ್ರು ಫೋನ್ ಮಾಡಿದರು, ಅವರು ರಿಟೈರ್ ಆಗಿದೆ, ನಾನು ಕೋರ್ಟ್ ಕೇಸ್ ನಡೀತಾ ಇದೆ, ಪೆನ್ಷನ್ ಸೆಟ್ಲ್ ಆಗಿಲ್ಲ, ಅರಿಯರ್ಸ್ ಎಲ್ಲ ಬರಬೇಕಾಗಿದೆ, ಸುಮಾರು 15-20 ಲಕ್ಷ ರೂಪಾಯಿ ವ್ಯವಹಾರ ಆದ ಒಂದು, ತನ್ನ ಕೇಸು ಹೈಕೋರ್ಟಲ್ಲೂ ಫೇಲ್ ಆಗಿಬಿಡ್ತು, ಇನ್ನು ಚಾನ್ಸಸ್ ಇಲ್ಲ ಅಂತ ಅಡ್ವೊಕೇಟ್ ಎಲ್ಲ ಹೇಳ್ತಾ ಇದ್ದಾರೆ. ಯಾರೋ ಒಬ್ರು ಹೇಳ್ತಾರೆ ಟ್ರೈ ಮಾಡಿದ್ರೆ ಆದರೂ ಆಗಬಹುದು ಅಂತ ಹೇಳಿ, ಅಷ್ಟು ಹೆವಿ ಲಾಸ್ ಆಗ್ತದೆ, ಆದ್ದರಿಂದ ಬಿಡೋ ಮನಸ್ಸಿಲ್ಲ. ಆದರೆ ಮುಂದೆ ಇರೋದನ್ನ ಕಳ್ಕೊಳ್ಳೋ ಒಂದು ಅಪಾಯ ಇದೆ ಅಂತ ಇನ್ನೊಬ್ಬ ವಕೀಲರು ಹೇಳ್ತಾರೆ. ಅದಕ್ಕೇನು ಮಾಡಬೇಕು ನಾನೀಗ? ನಾನು ಬೇರೆ ಏನೂ ಇಲ್ಲ, ಡಿಪೆಂಡ್ ಪೂರ್ತಿ ಡಿಪೆಂಡ್ ಆಗಿರೋ ಅದರ ಮೇಲೇನೆ, ಮಕ್ಕಳ ಮದುವೆ ಎಲ್ಲ ಆಗಬೇಕಾಗಿದೆ, ಅದಕ್ಕೆ ಏನು ಮಾಡಲಿ ಅಂತ ಕೇಳಿದರು. ಏನು ಮಾಡಲಿ? ತಾತ್ಪರ್ಯ ಎಲ್ಲದಕ್ಕೂ ನೋಡಬಾರದು, ತುಂಬ ದುರುಪಯೋಗ ಮಾಡ್ಕೊಂಡು ಊಟ ಮಾಡಲೇ ಬಿಡೋ ತಾತ್ಪರ್ಯ ನಿರ್ಣಯ ನೋಡೋದು, ಅದರಲ್ಲಿ ಸಂಧಾನ ಮಾಡಲೇ ಬಿಡೋ ಅಂತ ನೋಡೋದು, ಅದು ಬಿಡು ಅಂತಾನೆ ಬರುತ್ತೆ ಅವನಿಗೆ, ಅದು ಮಾಡುವಂತ ಬರೋದು, ಬಿಟ್ಟು ಬಿಡಬಾರ ಅಂತಾನೆ ಬರುತ್ತೆ. ಏಕಾಶಿ ಉಪವಾಸ ಬಾಡ್ಲೆ ಬಿಡೋ ತಾತ್ಪರ್ಯ ಅವೆಲ್ಲ ಮಾಡಬಾರದು. ಅವ್ರು ಡೌಟ್ ಇದ್ರೆ ತಾನೇ ಕೇಳೋದು, ಬಾಡ್ಲೇಬೇಕು ಪ್ರೂವ್ ಆಗಿರೋದು ಅವೆಲ್ಲ ಕೂಡ. ಆಚಾರ್ಯ ಹೇಳ್ತಾರೆ ಯಾವುದು ಪ್ರೂವ್ ಆಗಿದೆ ಅದ್ರ ಬಗ್ಗೆ ಪ್ರಶ್ನೆ ಕೇಳೋದಕ್ಕೆ ಹೋಗಬಾರ್ದು. ಪ್ರಶ್ನೆ ದೋಷಾ ಹಿ ಚತ್ವಾರ ಸವ್ಯಾಹತಿ ರಸಂಗತಿ ಸಿದ್ಧಾರ್ಥ ಪಾಚ ವೈಫಲ್ಯಂ ನತೈಶ್ಯಾ ತತ್ವ ನಿರ್ಣಯ ಅನುವ್ಯಾಖ್ಯಾನದಲ್ಲಿ ಆಚಾರ್ಯರು ಮಾತಾಡೋದು. ಅಂತ ಪ್ರಶ್ನೆ ಕೇಳೋದಕ್ಕೆ ಹೋಗಬಾರದು. ನಿಜವಾಗ್ಲೂ ಡೌಟ್ ಇರಬೇಕು. ಡೌಟ್ ಯಾವ್ಯಾವ್ದು, ಯಾರು ಅವ್ರ ಸ್ಕೋರ್ ಎಷ್ಟು ಬ್ಯಾಚ್ ಗೆದ್ರು, ಇವಿಂದ ಡೌಟ್ ಕೆಲಸಕ್ಕಬಾರ್ದು, ಇದೆಲ್ಲ ಕೇಳೋಕೆ ಹೋಗಬಾರದು. ಯಾವುದರಿಂದ ಜೀವನವೇ ಹೊಸ ತಿರುವು ಪಡೆಯುತ್ತಲ್ಲ ಅಂಥದ್ದನ್ನು ಕೇಳಬೇಕು. ಜಾತಕ ಕೂತು ಬಂದಿಲ್ಲ, ಸರಿ ಕಲಿತು ಬರ್ತಾ ಇಲ್ಲ, ಅವ್ರು ನಿರ್ಣಯ ಪ್ರಶ್ನೆ ಕೇಳೋದಕ್ಕೆ ಹೋಗಬಾರ್ದು. ಜಾತಕ ಡೌಟ್ ಬಂದಿದೆ, ಒಬ್ರಾಗಲಿ ಅಂತಾರೆ ಒಬ್ರು ಆಗಬಾರದು ಅಂತಾರೆ. ಇಬ್ಬರು ಎಫಿಷಿಯೆಂಟ್ ಪುರೋಹಿತರುಗಳು, ಒಬ್ಬನಾಗಲಿ ಅಂತ ಒಬ್ಬ ಆಗಬಾರದು ಅಂತ ಒಬ್ರು, ಇವರಿಗೆ ಡೌಟ್ ಈಗ ಬೇರೆ ಎಲ್ಲರೂ ಸರಿ ಹೋಗ್ಬಿಟ್ಟಿದೆ. ಅಂತ ಹೊತ್ತಲ್ಲಿ ಕೇಳಿ ಉತ್ತರ ಸರಿಯಾಗಿ ಸಿಗುತ್ತೆ ಅಂತ ಹೇಳುತ್ತಾ. ಅದನ್ನು ಬಿಟ್ಟುಬಿಟ್ಟು ಇನ್ವ್ಯಾಲಿಡ್ ಕೇಸನ್ನ ಒಂದೇ ಗೋತ್ರ ಕೊದಿಯಾಗಲೇ ಬರುತ್ತಾ ಅಂತ ನಿರ್ಣಯ ನೋಡೋಕೆ ಹೋಗಬಾರ್ದು. ನಿರ್ಣಯ ಕೊಟ್ಟಾಗಿದೆ, ಬರಲಿಕ್ಕೆ ಸಾಧ್ಯವೇ ಇಲ್ಲ ಶಾಸ್ತ್ರ ಹೇಳಿಬಿಟ್ಟಿದೆ. ನಮ್ಮಿದೆಲ್ಲ ಭಾರಿ ಏನಾದ್ರು ಮಾಡಿ ಅಡ್ಜಸ್ಟ್ ಮಾಡಕ್ಕೆ ಆಗುತ್ತಾ ಅಂತ ಕೇಳ್ತಿರ್ತಾರಪ್ಪ. ಅಡ್ಜಸ್ಟ್ ನಾ ಮಾಡಿದ್ರೆ ಅಲ್ಲೇ ಕಟ್ಟಬಟ್ಟಿಲ್ಲಿ ಕೊಟ್ಟ ಅದ್ರಿಗೆ ಹೋಯ್ತು, ಏನ್ ಮಾಡ್ತೀರಿ? ಕೇಸ್ ಬಿದ್ದೋರಿಗೆ ಪ್ರಯೋಜನ ಬರೋದಿಲ್ಲ. ಆಗ ಭಾರಿ ಕೇಳಿಕೊಂಡ್ರು, ಆ ಹೊತ್ತಿನಲ್ಲಿ ನಿರ್ವಹ ಇಲ್ಲ. ಅದನ್ನ ಇಷ್ಟು ದಿವಸ ತಾತ್ಪರ್ಯ ನೋಡಿದ್ರೆ ಮೂರಾಕತ್ತಿ ಮಾತ್ರ, ಇಷ್ಟು ಇಡೀ ಜೀವನದಲ್ಲಿ ಮೂರಾಕಿಂತ ಯಾವುದೋ ಕೇಸ್ ಬಂದಾಗ. ಆ ಮನುಷ್ಯ ಭಾರಿ ದುಃಖ ಕೊಟ್ಟರು, ಏನಾದರೂ ಸಲ್ಯೂಷನ್ ಕೊಡಿ, ಇಲ್ಲದ್ರೆ ಜೀವನ ಹಾಳಾಗಿ ಹೋಗುತ್ತೆ ಅಂತ ಹೇಳಿದಾಗ ಅದು ತೆಗೆದ್ರೆ ಆಗುತ್ತೆ ಅಂತ ಬಂದು ಕೆಲಸ ನೋಡಕ್ಕೆ ಆಗುತ್ತೆ ಅಂತ ಬಂದು ತಡೆ ಶುರು ಮಾಡಿದ. ಮೊನ್ನೆ ಫೋನ್ ಮಾಡಿದ್ರು, ಆಚಾರ್ಯ ಗೆದ್ದು ಬಿಟ್ಟರೆ ನನಗೆ ಅಷ್ಟು ಬರ್ತಾ ಇದೆ, ನನಗೆ ಒಂದು ಚೂರು ಇದ್ದರೆ ಎಲ್ಲ ಆಯಿತು, ಎಲ್ಲ ಕೇಸ್ ಸೆಟ್ ಆಗಿದೆ ಅಂತ ಹೇಳ್ತಾರೆ. ಅಂದ್ರೆ ಅವ್ರು ಹೇಳಿದ್ದೇನು, ಜಡ್ಜ್ಗಳೇ ಡಿಫರೆನ್ಸ್ ಆಪಿನಿಯನ್ ಹಾಕಬೇಕೋ ಬಿಡಬೇಕು, ಹಾಕಬೇಕೋ ಬಿಡಬೇಕು, ಆಚಾರ್ಯ ಜಡ್ಜ್ಮೆಂಟ್ ಕೊಟ್ಟಾಯ್ತು ಗ್ಯಾರಂಟಿ ಆಗುತ್ತೆ ಅಂತೇಳಿ ಅದರಂತ ಆಗಿರುತ್ತೆ ಕೆಲಸ. ಯಾತಕ್ಕೆ ಹೇಳ್ತೇನೆ ಅಂದ್ರೆ ಅಷ್ಟು ಶಕ್ತಿ ಇದೆ ತಾತ್ಪರ್ಯದೊಳಗೆ. ವಿನಿರ್ಣಯೋ ನಾಸ್ತ್ಯಮುನಾ ವಿನಾಯತ್ ವಿಪ್ರಸ್ಥಿತಾನಾಮಿವ ಸರ್ವವಾಚ. ನಿರ್ಣಯ ಪ್ರಸ್ಥಮ ದೊಡ್ಡ ವಿಶಿಷ್ಟವಾದ ದೊಡ್ಡ ಸ್ವಾಮಿ ಪರಮಪೂಜ್ಯ ವಿದ್ಯಾಮಾನ ತೀರ್ಥಿಪಾದಂಗಳವರು ತಮ್ಮ ಎಲ್ಲಾ ಸಮಸ್ಯೆಗಳನ್ನು ಇದರಿಂದ ಪರಿಹಾರ ಮಾಡ್ಕೊತಾ ಇದ್ರು. ಅದು ನೂರಕ್ಕೆ ನೂರಷ್ಟು ಪರಿಹಾರ ಬರ್ತಿತ್ತು. ಅದು ಭಾರಿ ವಿಶೇಷ ಅಂದ್ರೆ ಸ್ವಲ್ಪ ಅಲ್ಲ, ನೂರಕ್ಕೆ ನೂರರಷ್ಟು. ಇದು ಅರ್ಥ ಮಾಡಿಕೊಂಡ್ರೆ ಇಂತಹ ತಾತ್ಪರ್ಯವನ್ನು ನಾವು ಬಿಟ್ಟಿದ್ದೇವೆ ಅಂತ ಹೇಳಿದರೆ ಕೃಷ್ಣನ ಮಾತನ್ನ ಕೇಳಿದ ದುರ್ಯೋಧನರು ನಮಗೆ ಏನು ವ್ಯತ್ಯಾಸವೇ ಬರೋದಿಲ್ಲ, ಹಾಗಾಗಿ ಬಿಡುತ್ತೆ. ಆ ಗ್ರಂಥ ಮನೆಯಲ್ಲಿರಬೇಕು ಕೊನೆ ಪಕ್ಷ, ಅದನ್ನು ನೋಡಬೇಕು ಜನರು ಮುಂದೆ ನೋಡಬೇಕು ಅದನ್ನು. ಅಬ್ಬ ಎಂಥ ಗ್ರಂಥ ಆಚಾರ್ಯರು ಬರೆದಿದ್ದಾರೆ ಅಂತ ಸಂಶಯ. ಮಹಾಭಾರತವಾದ ಮೇಲೆ ಅದರ ಮೇಲೆ ಬಂದ ಗ್ರಂಥಗಳಲ್ಲಿ ಮಹಾಭಾರತ ನಿರ್ಣಯ ಒಂದೇನೆ 100% ಪರ್ಫೆಕ್ಟ್ ಗ್ರಂಥ, ಉಳಿದ್ವೆಲ್ಲ ಕೂಡ ಅದು ಹತ್ತಿರ ಕೂಡ ಬರೋಕ್ಕೆ ಸಾಧ್ಯತೆ ಇಲ್ಲ. ಮಹಾಭಾರತ ಹೇಗೆ ಅದ್ವಿತೀಯವಾದ ಮೂಲ ಕೃತಿಯೋ, ಮಹಾಭಾರತ ತಾತ್ಪರ್ಯ ನಿರ್ಣಯ ಹಾಗೆ ಅದ್ವಿತೀಯವಾದಂತಹ ನಿರ್ಣಯ ಕೃತಿ. ಅವೆರಡಕ್ಕೆ ಅವೆರಡೇ ಸಾಧ್ಯ ಹೊರತು ಮತ್ತೊಂದು ಸಿಗೋದಿಲ್ಲ. ನಮ್ಮ ಜನಕ್ಕೆ ಅದು ಗೊತ್ತಿಲ್ಲ, ಆದ್ರಿಂದನೇ ಏನೋ ಗೊತ್ತಿರ್ತಾರೆ, ಕೆಲಸಕ್ಕೆ ಬಾರದ ಪುಸ್ತಕಗಳು ಓದ್ತಾರೆ, ಅದರಲ್ಲಿ ನಿರ್ಣಯ ಸಂಶಯ ಜಾಸ್ತಿ, ನಿರ್ಣಯ ಬರೋದು ಸಂಶಯನೇ ಆಗ್ತಾ ಇರ್ತದೆ ಜಾಸ್ತಿ. ಅದರಲ್ಲಿ ನಿರ್ಣಯ ಬರೋದನ್ನು ಓದಬೇಕೇ ಹೊರತು ಸಂಶಯ ಬರೋದನ್ನು ಓದಬಾರದು. ನಿರ್ಣಯ ಬರೆದವರು ಯಾರು? ಮೋಕ್ಷ ಯಾರಿಗೆ ಕೊಡಬೇಕು ಅಂತ ನಿರ್ಣಯ ಮಾಡೋ ಸಾಮರ್ಥ್ಯ ಇರತಕ್ಕಂಥವರು, ಸ್ವರೂಪ ಯೋಗ್ಯತೆಯನ್ನು ನೋಡ್ತಕ್ಕಂಥವರು. ಅಂತ ಮಹಾನುಭಾವರ ಕೃತಿ ಅದು. ಆ ಮೂಲಕ ಮಹಾಭಾರತ ನೋಡಿದ ನಮಗೆ ಅರ್ಥವಾಗ್ತದೆ ಅಂತ ಹೇಳ್ತಾ ಮುಂದಿನ ವಿಷಯ ನಾಳೆ ನೋಡೋಣ.
ಇವತ್ತು ವಾಚ ಮಿಮಾಂ ಪ್ರಸುಪ್ತಾಂ ಸಂಜೀವಯತ್ಯಖಿಲ ಶಕ್ತಿಧರಸ್ವಧಾಂ ಅನ್ಯಾಂಸ್ಥ್ಯ ಹಸ್ತಚರಣಶ್ರವಣತ್ವಗಾತೀನ್ ಪ್ರಾಣಾನ್ ನಮೋ ಭಗವತೆ ಪುರುಷಾಯ ತುಭ್ಯಂ ಯಸ್ಮಾತ್ ಬ್ರಹ್ಮೇಂದ್ರ ರುದ್ರಾದಿದೇವತಾನಾಂ ಶ್ರಿಯೋಪಿ ಚ ಜ್ಞಾನಸ್ಫೂರ್ತಿ ಸದಾ ತಸ್ಮೈ ಹರಯೇ ಗುರವೇ ನಮಃ. ವ್ಯಾಸಾಯ ಭವನಾಶಾಯ ಶ್ರೀಶಾಯ ಗುಣರಾಶಯೇ ಹೃದ್ಯಾಯ ಶುದ್ಧವಿದ್ಯಾಯ ಮಧ್ವಾಯ ಚ ನಮೋ ನಮಃ. ವಸತು ಶ್ರೀಪದಾನಂದತೀರ್ಥೇಂದುರ್ನೋ ಹೃದಂಬರೆ ಯದ್ವಚಶ್ಚಂದ್ರಿಕಾ ಸ್ವಾಂತ ಸಂತಾಪಂ ವಿನಿಕೃಂತತಿ. ಸರ್ವೋತ್ತಮೋ ವಿಷ್ಣುರಥೋರಮಾ ಚ ಬ್ರಹ್ಮಾ ಚ ವಾಯುಶ್ಚ ತದೀಯ ಪತ್ನ್ಯೋ ಅನ್ಯೇ ಚ ದೇವಾಃ ಸತತಂ ಪ್ರಸನ್ನಾ ಹರೌ ಸುಭಕ್ತಿಂ ಮಯಿ ಸಂದೇಶಂತು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಾರಾಯಣಾಯ ಪರಿಪೂರ್ಣ ಗುಣಾರ್ಣವಾಯ ವಿಶ್ವೋದಯ ಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕ ನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತಥೋ ಜಯಮುದೀರಯೇ. ಪರಮಪವಿತ್ರವಾದ ಶ್ರೀಮನ್ ಮಹಾಭಾರತದ ಉದ್ಯೋಗ ಪರ್ವದಲ್ಲಿ ಹೇಗೆ ಭಗವಂತನಾದ ಶ್ರೀಕೃಷ್ಣ ದುರ್ಯೋಧನಾದಿಗಳಿಗೆ ಧರ್ಮವನ್ನು ಉಪದೇಶ ಮಾಡಿದ್ದಾನೆ. ದುರ್ಯೋಧನ ತನ್ನ ಜೀವನದ ಅತ್ಯಂತ ಸುಕೃತ ಕೃಷ್ಣ ನೇರವಾಗಿ ಹೇಳೋದಕ್ಕೆ ಬಂದಂತಹ ಅವಕಾಶ, ಎಷ್ಟು ಜನ್ಮಗಳ ಭಾಗ್ಯ ಇರಬೇಕದು ಅಂತ. ಆದರೆ ಅದನ್ನು ನಾನು ಉಪಯೋಗ ಮಾಡಿಕೊಳ್ಳೇ ಇಲ್ಲ, ಏನೂ ಅರ್ಥ ಮಾಡಿಕೊಳ್ಳಿಲ್ಲ. ಕೃಷ್ಣನ ಉಪದೇಶದಲ್ಲಿ ಅತ್ಯಂತ ಮುಖ್ಯವಾಗಿ ಪಾಂಡವರು ತುಂಬಾ ಬಲಿಷ್ಠರು, ಭಾರಿ ಪ್ರಬಲರು, ಧರ್ಮಿಷ್ಠರು, ಎಲ್ಲದಕ್ಕೂ ಸಹ ವಿನಯ ಬೇಕಾದರೆ ನ್ಯಾಯವನ್ನು ಸಲ್ಲಿಸಿದರೆ ಎಂಥ ಸೇವೆ ಮಾಡಲಿಕ್ಕೂ ಸಿದ್ಧರಾಗಿದ್ದಾರೆ ಧೃತರಾಷ್ಟ್ರನಿಗೆ. ಆದರೆ ಧರ್ಮ ತಪ್ಪಿದರೆ ಮಾತ್ರ ರಾಜ್ಯಕ್ಕೋಸ್ಕರ ಹೋರಾಡಲಿಕ್ಕೆ ಎಷ್ಟು ಮಾತ್ರಕ್ಕೂ ಹಿಂಜರಿಯೋದಿಲ್ಲ. ಅವರು ಕರುಣೆಯ ಹೊರತು ದೌರ್ಬಲ್ಯ ಅಲ್ಲ. ಬಹಳ ಮುಖ್ಯವಾದಂಥ ಸಂದೇಶ. ದೊಡ್ಡವರು ಸಂಧಾನಕ್ಕೆ ಬರ್ತಾರೆ ಅಂತ ಕೇಳಿದರೆ ಅವರು ದೌರ್ಬಲ್ಯದಿಂದ ಅಲ್ಲ, ಲೋಕದ ಮೇಲಿನ ಕರುಣೆಯಿಂದ ಹಿತಬುದ್ಧಿಯಿಂದ ಹೊರತು ಬೇರೆ ಕಾರಣದಿಂದ ಅಲ್ಲ. ದುರ್ಯೋಧನ ಅದನ್ನು ಅರ್ಥ ಮಾಡಿಕೊಳ್ಳೇ ಇಲ್ಲ. ಪ್ರತಿಯಾಗಿ ವಾದಿಸಿದ, ನನ್ನಲ್ಲಿ ಹಾಗಿದೆ ಹೀಗಿದೆ, ಭೀಷ್ಮ ದ್ರೋಣರಿದ್ದಾರೆ, ಕರ್ಣ ಇದ್ದಾನೆ, ಅವರಿಗೆಲ್ಲ ದೇವತೆಗಳಿಗೂ ಸಾಧ್ಯ ಇಲ್ಲ, ಏನೇನೋ ಮಾತುಗಳನ್ನು ಆಡ್ತಾ ಇದ್ದಾರೆ, ಅವರಿಗೆಲ್ಲ ದೇವತೆಗಳಿಗೂ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ಕರ್ಣ ಓಡೋದು ತಾನೇ ನೋಡಿದ್ದಾನೆ. ಘೋಷಯಾತ್ರೆಯ ಕಾಲಕ್ಕೆ ಕರ್ಣ ತಪ್ಪೇನೇ ಇಲ್ಲ. ಎಷ್ಟು ಕರ್ಣ ಸೋತಾಗಿದೆ ಈ ಮಧ್ಯೆ ಅಂದ್ರೆ ಭ್ರಮೆ ಅದು ಒಂದು. ಅನೇಕ ಸತ್ಯ ಸೋತಿದ್ರು ಕೂಡ ಅವರು ಗೆಲ್ತಾರೆ ಅಂತಕ್ಕಂಥ ಭ್ರಮೆ, ಅದು ದೈತ್ಯರ ಸ್ವರೂಪ ಲಕ್ಷಣ ಅಂತ ಕರೀತಾರೆ. ಈ ಭ್ರಮೆ ಅನ್ನೋದು ದೈತ್ಯರ ಸ್ವರೂಪದಲ್ಲೇ ತುಂಬಿರೋದ್ರಿಂದ ವಿವೇಕ ಬರಲೇ ಇಲ್ಲ ಅಂತ ಉದ್ಮತ್ತನಾಗಿ ದುರ್ಯೋಧನ ಮಾತಾಡಿದ. ಭಗವಂತ ಹೇಳುವ, ಪಾಂಡವರ ರಕ್ಷಣೆ ನಿನಗೆ ಬೇಕು, ನಿನ್ನ ಸಹಾಯ ಪಾಂಡವರಿಗೆ ಬೇಕಿಲ್ಲ. ಪಾಂಡವರಿದ್ದರೆ ನೀವು ಸುಖವಾಗಿರ್ತೀಯ, ಪಾಂಡವರನ್ನ ಕೈ ಬಿಟ್ಟರೆ ನೀನು ಬದುಕಲು ಸಾಧ್ಯ ಇಲ್ಲ. ಧರ್ಮಾದಿಗಳ ರಕ್ಷಣೆ ನಮಗೆ ಬೇಕು, ನಮ್ಮಿಂದ ಧರ್ಮ ಉಳಿಬೇಕಾಗಿಲ್ಲ, ಧರ್ಮದಿಂದ ನಾವು ಉಳಿತೇವೆ ಅಂತ ಹೇಳಿದ್ದಾರೆ. ಧರ್ಮದಿಂದ ನಾವು ಉಳಿತೇವೆ. ಲೋಕದಲ್ಲಿ ಹಾಗೇನೆ ಟ್ರಾಫಿಕ್ ರೂಲ್ಸ್ ಮಾಡಿರ್ತಾರೆ, ಅದಕ್ಕೋಸ್ಕರ ಸುಖ ಪ್ರಯಾಣಕ್ಕೋಸ್ಕರ ಅಷ್ಟೇ. ಅವನ ಸಿಗ್ನಲ್ ಕೊಡದೇ ಇದ್ದಾಗಲೇ ಹೋಗಿ ಆಕ್ಸಿಡೆಂಟ್ ಆಗುತ್ತೆ ಅಷ್ಟೇ. ಅಲ್ಲಿ ಉದ್ದೇಶ ಯಾರಿಗೂ ಹಾನಿಯಾಗದಂತೆ ಸಂಚಾರ ಸುಗಮವಾಗಲಿ ಅಂತ ಹೇಗೆ ಟ್ರಾಫಿಕ್ ರೂಲ್ಸ್ ಹ್ಯಾಗ್ ಮಾಡಿರ್ತಾರೋ, ನಮ್ಮ ಜೀವನ ಸಂಚಾರ ಸುಗಮವಾಗಲಿ ಅಂತ ಧರ್ಮಶಾಸ್ತ್ರ ಹೇಳುವುದಷ್ಟೇ, ಇನ್ನೇನು ಇಲ್ಲ. ಸತ್ಯಮವಾದ ಧರ್ಮಂಚರ ಅನ್ನ ಮಾತುಗಳೆಲ್ಲ ನಮ್ಮ ಸುಖಕ್ಕೆ ಲೋಕದ ಹಿತಕ್ಕೆ ಹೊರತು ಅದು ಕಡ್ಡಾಯ ಮಾಡಿದ್ದು ಅದಕ್ಕೆ ರೂಲ್ಸ್ ನ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡಬೇಕು. ಯಾಕೆ ಎಲ್ಲರ ಒಳಿತು ಅನ್ನೋದು ಮೂಲಭೂತ ಕರ್ತವ್ಯ. ಅದು ಅದರ ಅರ್ಥ ಮಾಡಿಕೊಳ್ಳೋದು ನಾನು ತೋಚಿದ ಬರುತ್ತೇವೆ ಅಂದರೆ ಸಾಧ್ಯ ಇಲ್ಲ. ದುರ್ಯೋಧನ ಹೇಳಿದನಂತೆ, ನೋಡು ಕೃಷ್ಣ, ನಂದೇನು ತಪ್ಪಿಲ್ಲ, ದ್ಯೂತ ಆಡಿದ್ದು ಪಾಂಡವರದ್ದೇ ತಪ್ಪು, ದ್ಯೂತ ಆಡಿ ಅವರು ಸೋತರೆ ನಾನೇ ಜವಾಬ್ದಾರಿ ಆಗ್ತೇನೆ, ನಂದೇನು ತಪ್ಪಿದೆ ಅಂತ ಮಾತಾಡ್ತಾನೆ. ಆಗ ಕೃಷ್ಣ ಹೇಳ್ತಾನೆ, ದುರ್ಯೋಧನ, ದ್ಯೂತ ಆಡಿದ್ದು ಅವರು ತಪ್ಪು ಅಂತ ಹೇಳ್ತೀಯಲ್ಲ, ಹೇಗೆ ಕಳಿಸಿದ್ಯಾರು, ಅದು ಯೋಚನೆ ಮಾಡಿದ್ಯಾ? ನೀವು ಕುತಂತ್ರ ಮಾಡಿ ನಿಮ್ಮಪ್ಪನ ಮಾತನ್ನು ಧರ್ಮರಾಜರಿಗೆ ಕೇಳ್ತಾರೆ ಅಂತಕ್ಕಂತಹ ಪರಿಸ್ಥಿತಿಯ ದುರ್ಲಾಭವನ್ನು ಪಡೆದು ಅವರನ್ನು ಬನ್ನಿ ಅಂತ ಕರೆದು ಸೆಗಣಿ ಕೈಯಲ್ಲಿ ಜೂತ ಆಡಿಸಿ ಇದೆಲ್ಲ ಮಾಡಿದ್ದು ಯಾವ ಧರ್ಮ ಇದು ಒಂದು? ಅವರಾಗಿ ಆಡ್ಲಿಕ್ಕೆ ಬಂದಿಲ್ಲ, ನೀನಾಗಿ ಕರೆದಿದ್ದಷ್ಟೇನೆ. ಅಂದ್ರೆ ಅವರು ಬಂದರು ಆಡಿದ್ರು ಸೋತರು, ನನ್ನ ಜವಾಬ್ದಾರಿ ಅಂತ ಕೇಳಕ್ಕೆ ಹೋಗಬೇಡ, ಇದು ವಂಚನೆ ಇದು. ಅದಕ್ಕೆ ದುರ್ಯೋಧನೆ ಮಾತಾಡಲಿಕ್ಕೆ ಅಂತಲೇ ಸಂಚು ಮಾಡಿದ್ದ. ಅವರು ತಾನು ಹೇಳಿ ಕಳಿಸ್ತಿಲ್ಲ, ಅವ್ರ ಅಪ್ಪನ ಕೈ ಹೇಳಿ ಕಳಿಸ್ತಾರೆ, ಆಡ್ಲಿಕ್ಕೆ ಬನ್ನಿ ಅಂತ ಹೇಳಿ ಕಳಿಸ್ತಾರೆ. ಈ ಮಾತಾಡಿ ಪಾರಾಗಬೇಕು ಅಂತ ಹೇಳಿಬಿಟ್ಟು ನಾನೇನು ಕರೆದಿದ್ದಲ್ಲ, ಅವರೇ ಬಂದರಲ್ಲ, ನೋಡೋದಕ್ಕೆ ನಿಜ ಅನಿಸುತ್ತೆ. ಆದರೆ ದುರ್ಯೋಧನ ಕರೆದಿಲ್ಲ, ಕರೆಸಿದ್ದವನೇ. ಏನು ಗೋಳಾಡಿ ಬಿಡ್ತಾನೆ, ಹಾಗಾಗಿದ್ದೇನೆ ಹೀಗಾಗಿದ್ದೇನೆ, ವಿವರಣಂ ಹರಿಣಂ ಕೃಷಂ. ಶಕುನಿ ಬಾಯ ರೆಕಮೆಂಡ್ ಮಾಡಿಸ್ತಾನೆ, ನಿನ್ನ ಮಗ ಹಾಗೆ ಹಾಗಾಗಿದ್ದಾನೆ ಹೀಗಾಗಿದ್ದಾನೆ, ಅವನು ಬದುಕಬೇಕು ಅಂತಿದ್ರೆ ಪಾಂಡವ ರಾಜ್ಯ ಅವನಿಗೆ ಬೇಕು, ಅವನು ಬೇರೆ ತಗೊಳ್ಳೋದಕ್ಕೆ ಬರೋದಿಲ್ಲ. ಅಂದಮೇಲೆ ಜೂತಾಡಿಯೇ ಗೆಲ್ಲಬೇಕು, ಬೇರೆ ದಾರಿ ಇಲ್ಲ. ಇಷ್ಟೆಲ್ಲ ಸಂಚು ಮಾಡಿಸಿಬಿಟ್ಟು ಈಗ ನಾನೇನು ಕರೆದಿಲ್ಲ ಅಂತ ಹೇಳಿದ್ರೆ ಯಾವ ನ್ಯಾಯ ಇದು? ಆಯ್ತು, ಜೂತ ಕರೆದು ಮೊದಲನೇ ತಪ್ಪು. ಅದರಲ್ಲಿ ಮೋಸ ಮಾಡಿದ್ದು, ಮೋಸ ಮಾಡಿ ಪಾಂಡವರು ಹೇಳಿದ್ರ, ನೀನ್ ತಾನೇ ಮೋಸ ಮಾಡಿದ್ದು. ಹೋಗ್ಲಿ, ಜೂತಲ್ಲಿ ಸೋತಾಯ್ತು. ಆಮೇಲೆ ರಾಜ್ಯಭಾರ ಕಿತ್ತು, ರಾಜ್ಯ ಕಿತ್ಕೊಂಡಿದ್ದಲ್ಲ, ಅವರನ್ನೂ ಗೆದ್ದೆ ಅಂತ ಹೇಳ್ತಿಯಲ್ಲ, ಯಾವ ನ್ಯಾಯ? ಹೋಗ್ಲಿ, ಪಾಂಡವರ ಸಭೆಯಲ್ಲಿ ಎಷ್ಟು ಅವಮಾನ ಮಾಡಿದೆ, ಜೂತದ ಅಂಗವ ಇದು ಒಂದು. ಇವತ್ತು ಅಷ್ಟೇ ಆಟದಲ್ಲಿ ಸೋತಾಗ ಸುಮ್ಮನೆ ಹೋಗ್ಬೇಕು. ಗೆದ್ದವನು ಈ ಕ್ರಿಕೆಟ್ ಆಟದಲ್ಲೂ ಕೂಡ ತಮಾಷೆ ಮಾಡಿಬಿಟ್ರೆ ಅವ್ರು ನೆಕ್ಸ್ಟ್ ಜಾತಿ ಡ್ರಾಪ್ ಮಾಡ್ತಾರೆ, ಇಲ್ಲ ದಂಡ ಹಾಕ್ತಾರೆ. ಸುಮ್ಮನೆ ಹೋಗ್ಬೇಕು ಅಷ್ಟೇ ಹೊರತು ಚೇಷ್ಟೆ ಮಾಡಿ ಹೋಗಬಾರದು, ಹಂಗಿಸಬಾರದು ಮಾಡಿದ್ದಕ್ಕೋಸ್ಕರ. ಅದು ನಿಯಮ ಆದ ಒಂದು ಆ ರೀತಿ ಮಾಡಿದ್ರೆ ಅದು ಮಿಸ್ಬಿಹೇವಿಯರ್ ಅಂತ ಕರೀತಾರೆ. ಆ ಸ್ಪೋರ್ಟ್ ಇಸ್ ಪ್ರೀತ್ ಅಲ್ಲ, ಅದು ಆಟದ ಲಕ್ಷಣ ಅಲ್ಲ. ಆಟದಲ್ಲಿ ಮಾನವಮಾನಗಳ ಪ್ರಶ್ನೆ ಅಲ್ಲ, ಅದೊಂದು ರಂಜನೆಗೋಸ್ಕರ ಆಡದ ಹೊರತು ಬೇರೆದಕ್ಕಲ್ಲ. ಇವತ್ತಿನ ನಿಯಮಗಳು ಹಾಗಿರಬೇಕಾದ್ರೆ ಅಂತಹ ರಾಜರ ನಿಯಮ ಇದೆ, ಯಾರ ಆಟಗಾರರ ನಿಯಮಗಳು, ರಾಜರ ನಿಯಮ ಹಾಗಿರಬಹುದು. ಅದನ್ನ ಹಾಗೆ ಅವಮಾನ ಮಾಡಿದ್ದು ಹೊಲ ದ್ರೌಪದಿ ವಸ್ತ್ರ ತರಲಿನ ಕರಾರಿನಲ್ಲಿ ಸೇರಿತ್ತಾ? ಇದನ್ನೆಲ್ಲ ಮಾಡಿದ್ದೀಯಲ್ಲ, ಏನು ಮಾಡಿಲ್ಲ ನಾ ಮಾತಾಡ್ತೀಯಲ್ಲ, ಇದನ್ನ ನೀನು ಸುಳ್ಳು ಹೇಳಬಹುದು. ದೇವತೆಗಳಿಗೆ ಗೊತ್ತಿಲ್ಲ, ಜಲಗಡಿಗೆ ಗೊತ್ತಿಲ್ಲ, ಇಲ್ಲಿ ಭೀಷ್ಟ ದ್ರೋಣರಿದ್ದಾರಲ್ಲ ಅವ್ರನ್ನ ಕೇಳು, ಇದೆಲ್ಲ ದ್ಯೂತದ ಅಂಗವೇನು? ಇಂಥ ಮಾತನ್ನ ಆಡಿ ಆತ್ಮವಂತನೇ ಮರ್ತೋಬೇಡ, ದೈವ ದ್ರೋಹವನ್ನು ಮಾಡಬೇಡ. ಇನ್ನೂ ಒಂದು ಅವಕಾಶ, ಈಗಲಾದ್ರೂ ಸಂಧಾನಕ್ಕೆ ಸಿದ್ಧನಾಗು. ನಿನ್ನ ವೈಯಕ್ತಿಕ ಒಳಿತಿಗಿಂತ ದೊಡ್ಡದು ಸಮಾಜದ ಹಿತ ಅಂತ ಕೃಷ್ಣ ಹೇಳಿದರೆ ದುರ್ಯೋಧನ ಅಪಹಾಸ್ಯವನ್ನು ಮಾಡ್ತಾನೆ, ಮಾಡಿ ಅಲ್ಲಿ ಹೊಟ್ಟೋಗಿ ಬಿಡ್ತಾನೆ. ಕೃಷ್ಣ ಮಾತಾಡಬೇಕಾದ್ರೆ ಕೇಳದೆ ಹೋಗ್ತಾನೆ, ಭಾರಿ ಉನ್ಮತ್ತ. ಒಂದು ಹಂತದಲ್ಲಿ ಆ ಮಾತನ್ನ ಬದ್ದೆ ಬಿಟ್ಟು ಹೋಗ ಅದರ ಹಕ್ಕಿಲ್ಲ ಅವನಿಗೆ. ಇವತ್ತು ಆಟಗಾರರಾಗಲಿ ಪರೀಕ್ಷಾ ಹಲ್ಲಿನ ಬದ್ದೆ ದೋಧರ್ ಮಾತಾಡೋ ಬರಾಗಿಲ್ಲ ಅವ್ರು ಮೂರೋಯ್ತಲ್ಲಿ. ಕೃಷ್ಣ ಮಾತಾಡಬೇಕಾದ್ರೆ ಎದ್ದೋಗ್ತಾನೆ ಅಂತ ಕೇಳಿದ್ರೆ ಸಭಾ ಮರ್ಯಾದೆ ಜ್ಞಾನ ಕೂಡ ಅವನಿಗಿಲ್ಲ. ಹೊರಟಿನಂತೆ ಅವರ ಹಿಂದೆ ಅವರ ತಮ್ಮಂದರೆಲ್ಲ ಹೋಗ್ತಾರೆ. ಅದಕ್ಕೆ ಉಪನಿಷತ್ ಹೇಳಿತ್ತು, ಅಂಧೇನೈವ ನಿಯಮಾನ ಯಥಾಂಧಾಹ. ಕುರುಡರ ಹಿಂದೆ ಹೋಗ್ತಕ್ಕಂಥ ಕುರುಡರ ಸಾಲೆ ಇದ್ದಾಗೆ. ಇವತ್ತು ಅಂಥವ್ರ ಸಂಖ್ಯೆಗೆ ತುಂಬಾ ಹೆಚ್ಚು. ನೀವು ಕೆಟ್ಟದ್ದನ್ನು ಮಾಡೋರು ಕೆಲವರು, ಅನುಸರಿಸೋರು ಸಾವಿರಾರು ಜನಗಳು. ಮತ್ತು ಮೋಸಗಾರರು ಎಲ್ಲ ಕಾಲಕ್ಕೂ ಇರ್ತಾರೆ. ಅನುಸರಣೆ ಮಾಡಬೇಕಾದ ಎಚ್ಚರ ಬೇಕಲ್ಲ ಈ ಮಧ್ಯೆ. ಆದರೆ ದುರ್ಯೋಧನ ತಮ್ಮಂದಿರ ಯಾಂತ್ರಿಕವಾಗಿ ಅನುಸರಿಸಿದವರು. ಅದರ ಜೊತೆಗೆ ಕರ್ಣ ಹೋಗ್ತಾನೆ ಎಂಬುದು ದೊಡ್ಡ ದುರಂತ. ಶಕುನಿ ಹೋಗ್ತಾನೆ, ಕರ್ಣ ಎಂದು ದುರ್ಯೋಧನ ಕೊಟ್ಟ ಅಂಗರಾಜ್ಯವನ್ನು ತಗೊಂಡ, ಅಂದೇ ತನ್ನ ಛಾತ್ರ ದೇವಸ್ಥಾನ ಕಳ್ಕೊಂಡು ಬಿಟ್ಟ. ಆದ ದುಷ್ಪರಿಣಾಮ ಅದು. ದುರ್ಯೋಧನ ಹಂಗಿಗೆ ಬಿದ್ದ ಅವನು ತಾನೂ ಹೋಗ್ತಾನೆ. ಎಲ್ಲರೂ ಮಂತ್ರಾಲೋಚನೆ ಅಂತ ಹೆಸರು, ಅದು ಕುಮಂತ್ರಾಲೋಚನೆ ದುರ್ಮಂತ್ರಾಲೋಚನೆ ಅಷ್ಟೇ. ಕೃಷ್ಣನನ್ನ ಈಗೇನು ಮಾಡಬೇಕು? ದುಶ್ಯಾಸನ ಪೀಠಿಕೆ ಹಾಕಿದಂತೆ, ದುರ್ಯೋಧನ ಅಣ್ಣ ಇವರೆಲ್ಲ ಸೇರಿ ನಿನ್ನನ್ನು ಹಿಡಿದು ಬಿಟ್ಟು ಪಾಂಡವರಿಗೆ ಕೊಟ್ಟು ಬಿಡ್ತಾರೆ, ಸುಳ್ಳೆ ಹೆದರಿಕೆ. ಆ ಕೆಲಸ ಎಂದೂ ಮಾಡಬೇಕಾಗಿತ್ತು, ಮಾಡಬೇಕೆಂದು ಹೊರಟಿದ್ರು ಇಲ್ಲಿ ಕಾಯಬೇಕಾದ ಕಾರಣ ಇರಲಿಲ್ಲ, ಅವರಿಗೆ ಧರ್ಮ ಬೇಕಾಗಿತ್ತು ಅಷ್ಟೇ. ಆದ್ದರಿಂದ ನಾವೊಂದು ಕೆಲಸ ಮಾಡಿ ನಾವೇ ಕೃಷ್ಣನ ಕಟ್ಟಿ ಹಾಕಿಬಿಡೋಣ. ಈ ತಂತ್ರವನ್ನು ದುಶ್ಯಾಸನ ಮುನ್ನಿಟ್ಟಂತೆ ದುರ್ಯೋಧನ ಒಪ್ಪಿಕೊಂಡು ಬಿಟ್ಟಂತೆ. ಈ ದುರ್ಯೋಚನೆಗಳನ್ನೇ ಅನಪೋಗಣ ಒಪ್ಪಿಕೊತಾರೆ ಅಂತ ಹೇಳ್ತಾರಲ್ಲ, ವಿರೋಧ ಮಾಡಲೇ ಸಂಧಾನ ಬಿಡೋಣ, ಎಲ್ಲರೂ ಒಪ್ಕೊಂಡ್ಬಿಡ್ತಾರೆ, ಏನು ಯೋಚನೆ ಇಲ್ಲ. ನಾಳೆ ಏಕಾಸಿ ಏನು ಮಾಡಬೇಕಾಗಿಲ್ಲ, ಡ್ರಾಪೆ. ಆದ್ರೆ ಮಾಡಬೇಕು ಅಂದ್ರೆ ಎಲ್ಲರೂ ನಾನು ಬೇಡ ನೀನು ಬೇಡ ಶುರು ಮಾಡುತ್ತೆ. ಧರ್ಮ ವಿರೋಧಿಯಾದ ಒಂದು ಸಂಘಟನೆಗೆ ಸಿಗೋ ಒಂದು ಬೆಲೆ, ಧರ್ಮಕ್ಕೆ ಅನುರೋಧಿಯಾದ ಸಂಘಟನೆ ಸಿಗೋದಿಲ್ಲ ಎಂಬುದೇ ಒಂದು ಕೌರವರ ಸಭೆಯಲ್ಲಿ ನಡೆದಿದ್ದು, ಕಲಿಯುಗದಲ್ಲಿ ನಡೆಯೋದು ಹಾಗೆ. ಕರ್ಣ ಸೇರಿಕೊಂಡು ಆಚಾರ್ಯ ಹೇಳ್ತಾರೆ, ಅವರೆಲ್ಲ ಸೇರಿ ಶಕುನಿ ದುರ್ಯೋಧನ ದುಶ್ಯಾಸನ ಕರ್ಣ ನಾಲ್ಕು ಜನ ಪ್ರಧಾನರು, ಅವರಿಗೆ ದುಷ್ಟ ಚತುಷ್ಟಯ ಅಂತ ಹೆಸರು. ಇದರಲ್ಲಿ ನಾಲ್ಕು ಜನ ಪ್ರಧಾನರು ಮಂತ್ರಾಲೋಚನೆ ಮಾಡಿದವರು, ಅನುಯಾಯಿಗಳಾಗಿ ಬಂದವರು ದುರ್ಯೋಧನ ತಮ್ಮಂದಿರೆಲ್ಲ ಕೂಡ. ಯಾರ್ಯಾರು ಕೃಷ್ಣನ ಬಂಧನಕ್ಕೋಸ್ಕರವಾಗಿ ಯೋಚನೆ ಮಾಡಿದರೋ ಅವರೆಲ್ಲ ಅಂಧಂತಮ ಸಿಗೋಗಿರಾದ ಮಹಾಪಾಪಿಗಳು ಅಂತ ಹೇಳಿದ್ದಾರೆ. ಮಹಾಪಾಪಿಗಳು, ಅವರೆಂದು ಸದ್ಗತಿಗೆ ಹೋಗೋ ಸಂಭವನೇ ಇಲ್ಲ. ಅದರಲ್ಲಿ ಒಂದೇ ಎಕ್ಸೆಪ್ಷನ್, ಕರ್ಣ ಒಬ್ಬನೇನೆ, ಭಾವತೋ ನೈವ ದುಷ್ಟ. ಅವನು ಈ ಹೊಸರಾದೇಶದ ನಿಮಿತ್ತದಿಂದ ದುಷ್ಟ ಕಾರ್ಯಕ್ಕೆ ಸೇರಿಕೊಂಡೇ ಹೊರತು ಸ್ವರೂಪತಃ ದುಷ್ಟನಲ್ಲ ಅವನು. ಇವತ್ತು ಲೋಕದಲ್ಲೂ ಕೂಡ ಹಾಗೇನೆ, ಒತ್ತಾಯದಿಂದ ಕೆಲಸ ಮಾಡಿದವನಿಗೆ ಶಿಕ್ಷೆ ಕಡಿಮೆ, ಮಾಡಿಸಿದವನಿಗೆ ಜಾಸ್ತಿ. ಕೊಲೆ ಮಾಡಿದವನಿಗೆ ಶಿಕ್ಷೆ ಕಡಿಮೆ, ಮಾಡಿಸಿದವನಿಗೆ ಜಾಸ್ತಿ. ಇದೆಷ್ಟೋ ಸತ್ಯ. ಲೋಕದ ನ್ಯಾಯ ಇರೋದು ಹಾಗೇನೆ, ಮಾಡಿಸಿದವನು ಮುಖ್ಯ ಕೊಲೆಗಾರ, ಕೊಂದವನಿಗಿಂತ ಮಾಡಿಸಿದವನು ಮುಖ್ಯ ಕೊಲೆಗಾರ. ಸೊ ಕರ್ಣನಿಕೆಯಲ್ಲಿ ಮಾಡಿಸೋ ದುರ್ಯೋಧನ ಮಹಾಪಾತಿ ಅಂತ ಅರ್ಥ ಮಾಡಿಕೊಂಡ್ರೆ ಕರ್ಣನ ತಪ್ಪು ಅವನಿಂದ ಸೂರ್ಯಾವತಾರ ಆತನಿಂದಾಗಿದ್ದಲ್ಲ, ಹೊರಗಿದ್ದ ಸಹಸ್ರವನ್ಮಾನ ರಾಕ್ಷಸ ಕಾಡಿದ್ದ ವನಪರ್ವದವರಿಗೆ, ಅದು ನರಕಾಸರ ಬಂದು ಸೇರಿಕೊಂಡ, ಅದರ ದುಷ್ಪರಿಣಾಮ. ದುರ್ಯೋಧನ ಸಹವಾಸ ಬೇರೆ, ಅದಕ್ಕೆ ಹೇಳ್ತಾರೆ ತಮೋ ದ್ವಾರಂ ಯೋಷಿತಾಂ ಸಂಗಿ ಸಂಗಂ. ದುಷ್ಟರ ಸಹವಾಸ ಬರ್ತಿದ್ರೆ ಎಂಥ ಒಳ್ಳೆಯವನ ಬುದ್ಧಿನೂ ಕೆಟ್ಟ ಹೋಗುತ್ತೆ. ಇದು ಲೋಕದಲ್ಲಿ ಅದನ್ನು ಗುಡ್ ಫ್ರೆಂಡ್ಸ್ ಇರಬೇಕು ಅಂತ ಹೇಳ್ತಾರಲ್ಲ. ಒಳ್ಳೆಯ ಸ್ಕೂಲ್ಗೆ ಎಷ್ಟೋ ಥರ ಮಕ್ಕಳು ಸೇರಿಸ್ತಾರೆ, ಮನೆ ತಮ್ಮ ಹುಡುಗದ ಅಡ್ಡ ಅಂತ ಗೊತ್ತು. ಒಳ್ಳೆ ಸ್ಕೂಲ್ಗೆ ಯಾಕೆ ಸೇರಿಸ್ತಾರೆ, ಫ್ರೆಂಡ್ಸ್ ಒಳ್ಳೆ ಇರುತ್ತಾರೆ ಪಾಸ್ ಆದರೂ ಆಗಲಿ ಅಂತ ಆ ದೃಷ್ಟಿಯಿಂದ. ಅಂದ್ರೆ ಇವನು ದೊಡ್ಡವ ಒಳ್ಳೆಯವರ ಸಹವಾಸದಿಂದ ಬುದ್ಧಿವಂತನಾಗಲಿ ಅಂತಕ್ಕಂಥ ಕಾನ್ಸೆಪ್ಟ್. ಒಳ್ಳೆಯವನ್ನ ಸೇರಿಸಬೇಕಾದ್ರೆ ಇವರು ಕೆಳಗ ಒಳ್ಳೆಯವನಾಗಿ ಉಳಿಯಲಿ ಅಂತ ಇನ್ನೊಂದು ಕಾರಣ, ಸ್ವತಃ ಬುದ್ಧಿವಂತನಾದವನ್ನು ಸೇರಿಸೋದು ಒಳ್ಳೆಯದಕ್ಕೆ ಕೆಳಬಾರದು ಅಂತೇಳಿ, ಉಳಿದವರು ಇವನನ್ನ ಒಳ್ಳೆಯದಾಗಲಿ ಅಂತೇಳಿ. ಇವತ್ತು ಸಾವಿರ ಜನ ಒಳ್ಳೆಯವರು ಒಬ್ಬ ದುಷ್ಟರನ್ನ ಒಳ್ಳೆಯ ಮಾಡಲಿಕ್ಕೆ ಸಾಧ್ಯ ಇಲ್ಲ, ಅದು ಸಂಶಯವೇ. ಆದರೆ ಒಬ್ಬ ದುಷ್ಟ ಸಾವಿರ ಜನ ಬೇಕಾದ್ರೆ ಕಳಿಸ್ಬಿಡ್ತಾನೆ, ಇದು ಆಶ್ಚರ್ಯ. ಒಬ್ಬ ಡ್ರೈವರ್ ಎಲ್ಲರನ್ನ ಕೊಂದು ಬಿಡುವಂತಲ್ಲ ಆ ತರಹ. ಇವತ್ತು ದುಷ್ಟರ ಸಹವಾಸ ಬಹಳ ಅಪಾಯಕರ. ನೀವೊಂದು ಒಂದು ನಿಂಬೆ ಹೆಣ್ಣಿಗೆ 10 ಹಂಡೆ ಹಾಳಾಗ್ತದೆ, ಎಲ್ಲ ಕೆಟ್ಟ ಹೋಗುತ್ತೆ ಹೊರತು.